ಸಾಧನಾಶೀಲ ಬಹುಷೇ ನಮೋ ವಶೇ ಶಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣ ಗುಣಹ್ಯದೇಹಂ ನಿರ್ದೋಷಮಾಪ್ಯತಮಿ ಅಖಿಲೈಸ್ವಾಕ್ಯೈ ಅಶ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಥವಾ ಬ್ರಹ್ಮಣ ಕರತ್ತೇನೆ ಅಪ್ರಾಧಾನ್ಯ ಶಂಕ, ಅಪ್ರಾಧಾನ್ಯ ಬರುತ್ತೇನೆ, ಅಪ್ರಾಧಾನ್ಯ ಬರಲಿಲ್ಲ, ಪರಮಾತ್ಮನಿಗೆ ಪ್ರಾಧಾನ್ಯನೇ ಬಂತು ಅಂತ ಹೇಳಿದ. ಕೆಲವೊಮ್ಮೆ ಹೇಳಿದ್ರೆ ರಾಮನು ರಾವಣನನ್ನು ಕೊಂದನು, ರಾವಣ ಕರ್ಮ, ಅದು ಅಪ್ರಾಧಾನ್ಯ ಬಂತು. ಆದರೆ ವಿಷ್ಣುವನ್ನು ಸ್ತೋತ್ರ ಮಾಡುತ್ತೇವೆ, ಸ್ತೋತ್ರ ಮಾಡ್ತಿರೋದು ನಾವು, ಸ್ತೋತ್ರ ಮಾಡ್ತಿರೋದು ಯಾರನ್ನ? ವಿಷ್ಣುವನ್ನು. ಪ್ರಾಧಾನ್ಯ ಯಾರಿಗೀಗ? ವಿಷ್ಣುವಿಗೆ. ರಾಜನನ್ನು ಕಾಣಕ್ಕೆ ಬಂದಿದ್ದೇವೆ, ರಾಜನನ್ನು ಕಾಣಲಿಕ್ಕೆ ಬಂದಿದ್ದೇವೆ. ಪ್ರಧಾನ ಯಾರು? ನಾವೋ ರಾಜನ ರಾಜ. ಆದ್ದರಿಂದ ಕರ್ಮ ಅತ್ತಷ್ಟು ಏನಾಗಬೇಕಾಗಿಲ್ಲ, ಅಪ್ರಧಾನ ಆಗಬೇಕಾಗಿಲ್ಲ ಅಂತ ತಿಳಿಸಿಬಿಟ್ಟು ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಂತ ಮಾಡಿ ಕರ್ಮಣಿ ಸೃಷ್ಟಿ ಅಂತ ಮಾಡಿದಾಗ ದೇವರಿಗೆ ಅಪ್ರಾಧಾನ್ಯ ಬಂತು ಅಂದರೆ ಬರಲಿಲ್ಲ ಅಂಬುದನ್ನು ತಿಳಿಸಿಕೊಟ್ಟು. ವಿಧೀಯತೆ ಇತ್ಯನೇನ ಕರ್ತವ್ಯ ಇತಿ ವಿಧ ಪದಾಧ್ಯಾರಂ ಸೂಚಿ. ಆಮೇಲೆ ಯಾವಾಗ ಇಲ್ಲಿ ಹೇಳ್ತಿರೋದು ಮಾಡಲಿಕ್ಕೆ ಮಾಡಬೇಕು ಅಂತ ಹೇಳಕ್ಕೆ ಕೊಟ್ಟಿರೋದ್ರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಸೇರಿಸ್ಕೋಬೇಕೇ ಹೊರತು ಬೇರೆ ಸೇರಿಸ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂಥೇಳಿ. ಆಗ ಮುಂದಿನ ಪ್ರಶ್ನೆ, ನಾನು ಭವತಿ ಇತಿ ಸ್ವತಃಸಿದ್ಧಂ ಮೈವಂ ತಥಾ ಸತಿ ಅನುವಾದತ್ವ ಪ್ರಸಂಗ ಅಥಾತೋ ಬ್ರಹ್ಮ ಜಿಜ್ಞಾಸ ಭವತಿ ಅಂತ ಹೇಳಿದರೆ ಅದು ಅನುವಾದನೂ ಆಗಬಹುದು. ಅನುವಾದ ಅಂದರೆ ಕೆಲವರು ಹೀಗೆ ಹೇಳ್ತಾರೆ, ಅದಲ್ಲ ಅಂತ ಹೇಳೋದಕ್ಕೂ ಹೋಗ್ಬೋದು. ಬೇಕಾದ್ರೆ ವಿಶ್ವಂ ಮಿಥ್ಯ ಅಂತ ಕೆಲವರು ಹೇಳ್ತಾರೆ ಅಂತ ಹೇಳಿದಾಗ ಹೇಳಿಬಿಡ್ಬೋದಾಗಿತ್ತು. ಕರ್ತವ್ಯ ಅಂತ ಮಾಡಿದಾಗ ಭವತಿ ಅಂತ ಹೇಳಿ ಸರಿಸೋಕೆ ಬರುತ್ತೆ. ಭವತಿ ಅಂತ ಕೆಲವು ಪದಗಳಿಗೆ ಒಂದು ನಿಯಮ ಉಂಟು, ಅಸ್ಥಿ ಮತ್ತು ಭವತಿ ಅನ್ನೋ ಪದನ ಗೊತ್ತಾಯ್ತು, ಎಲ್ಲಿ ಬೇಕಾದ್ರೂ ಸೇರಿಸ್ಕೋಬೋದು. ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲ ಅಂದ್ಬಿಟ್ರೆ ಏನು ಮಾಡ್ಬೋದು? ಸೇರಿಸ್ಕೊಂಡ್ಬಿಟ್ರೆ ಅವರು ಅಂದರೆ ಬಂದರು ಅಂತ ಅರ್ಥ. ಸೊ ಕೆಲವು ಪದಗಳಿಗೆ ತನ್ನ ಸೇರಿಸಿಲ್ಲ ಅಂತ ಹೇಳಬೇಕಾಗಿಲ್ಲ, ಆದರೆ ಆ ರೀತಿ ಅಷ್ಟೇ ಸೇರಿಸ್ಕೊಂಡ್ರೆ ಕೆಲವು ಕಡೆ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಏನು ಸೇರಿಸ್ಕೋಬೇಕಿಲ್ಲಿ? ಬರೀ ಭವತಿ ಸೇರಿಕೊಂಡ್ರೆ ಸಾಕಲ್ಲ ಅಂದರೆ ಸಾಕಾಗೋದಿಲ್ಲ. ಏನು ಸೇರಿಸ್ಕೋಬೇಕಿಲ್ಲಿ? ವಾಕ್ಯದ ನೇಚರ್ ನೋಡಬೇಕು, ವಾಕ್ಯದ ನೇಚರ್ ನೋಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಇದು ಹೇಳಕ್ಕೆ ಹೊರಟಿದ್ದಾರೆ, ಹೇಳಕ್ಕೆ ಹೊರಟ ಕರ್ತವ್ಯ ಅಂತ ಸೇರಿಸ್ಕೋಬೇಕೇ ಹೊರತು ಬರೀ ಭವತಿ ಅಂತ ಸೇರಿಸ್ಕೊಂಡ್ರೆ ಅದು ಅನುವಾದತ್ವ ಪ್ರಸಂಗನೂ ಇರೋದ್ರಿಂದ ಅದು ಸಾಲದು ಅಂದರು. ಅತ್ರ ಏಕೇ ಚೋದಯಂತಿ ಸಿದ್ಧೈವನು ಬ್ರಹ್ಮ ಜಿಜ್ಞಾಸ ಅಥಾತೋ ಧರ್ಮ ಜಿಜ್ಞಾಸ ಇದು ಸಕಲ ವೇದಾರ್ಥ ವಿಚಾರಸ ಉದಿತತ್ವ ಬ್ರಹ್ಮಜ್ಞಾನಸ್ಯ ಚೋದನಾಲಕ್ಷಣತ್ವೇನ ಧರ್ಮಸ್ವರೂಪತ್ವ ಅಭ್ಯಧಿಕ ಶಂಕ ಅಭಾವಾದಿತಿ. ಅದಕ್ಕೆ ಹೇಳ್ತಾರೆ ನೋಡಿ, ಅವೆಲ್ಲ ಬೇಕಿಲ್ಲ. ಸಿದ್ಧೈವನು ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಸಿದ್ಧಾಗಿದೆ, ಮತ್ತೇನು ಹೊಸದಾಗಿ ಹೇಳೋ ಕಾರಣ ಇಲ್ಲ. ಯಾತಕ್ಕೆ? ಹಿಂದಿನದು ಕರ್ಮಸಮೀಮಾಂಸಾ ಸೂತ್ರ ಇದೆ, ಬೇರೆ ಕಡೆಗೆ ಜೀವಿನಿಗಳು ಬರೆದಿದ್ದಾರೆ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಕರೆದಿದ್ದಾರೆ ಆಗಲೇ. ಅದು ಸಕಲ ವೇದಾರ್ಥ ವಿಚಾರಸ ಉದಿತತ್ವಾತ್ ಧರ್ಮ ಜಿಜ್ಞಾಸ ಅಂತ ಅವರು ಶುರು ಮಾಡಿದಾಗ ಏನಂತ ಪ್ರಶ್ನೆ ಇಟ್ಕೊಂಡಿದ್ದಾರೆ? ಸಕಲ ವೇದಗಳಲ್ಲೂ ಕೂಡ ಇರತಕ್ಕಂತಹ ಧರ್ಮದ ಜಿಜ್ಞಾಸೆ ಮಾಡ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ಬ್ರಹ್ಮಜ್ಞಾನಸ್ಯ ಚೋದನಾಲಕ್ಷಣತ್ವೇನ ಧರ್ಮಸ್ವರೂಪತ್ವಾತ್ ಅಭ್ಯಧಿಕ ಶಂಕಾಭಾವಾದಿತಿ. ಸೊ ಬ್ರಹ್ಮಜ್ಞಾನ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಅಂದಮೇಲೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ, ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಬೇಕಾಗಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಮತ್ತೆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಬೇಕಾಗಿತ್ತು. ಒಂದು ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಪ್ರಶ್ನೆ, ಮೊದಲ ಪ್ರಶ್ನೆ ಕೇಳಿದರು ಕರ್ತವ್ಯ ಯಾಕೆ ಸೇರಿಸ್ಕೋಬೇಕು ಅಂಥೇಳಿ, ಬೇರೆ ಸೇರಿಸ್ಕೋಬಾರ್ದು ಕರ್ತವ್ಯನ ಸೇರಿಸ್ಕೋಬೇಕು ಅಂತ ಹೇಳಿದರು. ಈಗ ಹೇಳ್ದ ಅಂತ ಹೇಳಬೇಕಾದ ಸಿಟ್ಟಿನೇ ಇಲ್ಲ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಿದಾಗಲೇ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಬಂದೋಗಿಬಿಟ್ಟಿದೆ, ಮತ್ತೆ ಕೇಳಬೇಕು ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಸರಿಯಲ್ಲ, ಅದು ಸಾಲದು ಅಂತ ಹೇಳೋದಕ್ಕೋಸ್ಕರ ಕಾರಣ ಕೊಟ್ಟು ಏನು ಅಂತಂದು ತಿಳಿಸ್ತು. ಬ್ರಹ್ಮಜ್ಞಾನಸ್ಯ ಚೋದನಾಲಕ್ಷಣತ್ವೇನ ಧರ್ಮಸ್ವರೂಪತ್ವ ಅಭ್ಯಧಿಕಾ ಶಂಕಾಭಾವಾದಿತಿ ಸುಧ ತತ್ರ ಕೇಚಿತ್. ಅದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ತತ್ರ ಕೇಚಿತ್ ಅಭ್ಯಧಿಕಾ ಶಂಕಾಂ ದರ್ಶಯಂತೂ ಬ್ರಹ್ಮ ಜಿಜ್ಞಾಸಾಂ ಪೃಥಗಾರಭಂತೆ ಅಪರೇತು ಕಾರ್ಯನಿಷ್ಠ ಎಂಬ ವೇದಭಾಗೋ ವಿಚಾರ್ಯತ್ವೇನ ತತ್ರ ಪ್ರಕ್ರಾಂತೋ ವಿಚಾರಿತಶ್ಚ. ನಾ ವಸ್ತುತತ್ವನಿಷ್ಠ ಇತ್ಯತು ವಸ್ತುತತ್ವನಿಷ್ಠಂ ವೇದಭಾಗಂ ವಿಚಾರೇತುಂ ಇದಮಾರಭ್ಯತೆ ಇತ್ಯಾಹು. ಅದು ಪ್ರಶ್ನೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಇಂಥ ಪ್ರಶ್ನೆ ಬೇರೆ ಏನು ಉತ್ತರ ಕೊಡ್ತಾರೆ ಹೇಳಿ, ಅದು ಸರಿಯಲ್ಲ ಅಂಥೇಳಿ ತಾವು ಉತ್ತರ ಕೊಡ್ತಾರೆ. ಯತ್ರ ಕೇಚಿತ್ ಅಭ್ಯಧಿಕಾಶಂಕಾಂ ದರ್ಶಯಂತಹ, ಅಲ್ಲೇನು ಹೇಳಿದರು? ಅಥಾತೋ ಧರ್ಮ ಜಿಜ್ಞಾಸ ಅಂತಿದೆ, ಅದು ಬ್ರಹ್ಮ ಜಿಜ್ಞಾಸ ಸೇರ್ಕೊಂಡ್ಬಿಟ್ಟಿದೆ, ಸ್ಪೆಷಲ್ ಹೇಳೋ ಕಾರಣ ಇಲ್ಲ, ಆದ್ದರಿಂದ ಅದು ಹೇಳಲೇಬೇಕಾಗಿದ್ದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಅಭ್ಯಧಿಕಾಶಂಕ ಅಂದ್ರೇನು? ಒಂದು ಪ್ರಶ್ನೆಗೆ ಉತ್ತರ ಬಂತು, ಇನ್ನೊಂದು ಪ್ರಶ್ನೆ ಕೇಳಿದ, ಅದಕ್ಕೂ ಅದಕ್ಕೂ ಡಿಫರೆನ್ಸೇ ಇಲ್ಲ, ಉತ್ತರ ಕೊಡಲೇ ಇಲ್ಲ. ಅದಕ್ಕೆ ಸೇಮ್ ಆನ್ಸರ್ ಅಂತ ಹೇಳಿಬಿಟ್ರೆ ಅಷ್ಟೇ. ಸ್ವಲ್ಪ ಸ್ಪೆಷಲ್ ಇದ್ರೆ ಏನು ಮಾಡ್ತಾರಾಗ? ಅಧಿಕಾಶಂಕ, ಸಮಥಿಂಗ್ ಮೋರ್ ಈಸ್ ದೇರ್, ಆ ಡೌಟ್ನಲ್ಲಿ ಏನಿದೆ, ವಿಶೇಷಾಂಶ ಒಂದಿದೆ, ಅದಕ್ಕೇನು ಮಾಡಿ ಉತ್ತರ ಕೊಡಬೇಕಾಯ್ತಾಗ. ಗೊತ್ತಾಯ್ತಾ? ಹತ್ತು ಒಂದು ಬಿಟ್ಟ, ಹತ್ತು ಅಂತಷ್ಟು ಯಾವುದು ಅಂತ, ಹತ್ತು ಅಂತ ಇನ್ನೊಬ್ಬರೇ ಅಷ್ಟು ಅಂತ ಕೇಳಿದೆ, ಹತ್ತು ಅಂದ್ರೆ ಮೂದೋಯ್ತು ಆಗಲೇ, ಹತ್ತು ಏನು ಅಂತ ಕೇಳಿದ. ಸ್ವಲ್ಪ ಬೇರೆ ಪ್ರಶ್ನೆ ಬಂತೀಗ, ಹತ್ತು ಏನಾಗ್ಬೋದು, ರೂಪಾಯಿ ಆಗ್ಬೋದು, ಹಣ್ಣಾಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಸ್ವಲ್ಪ ಪ್ರಶ್ನೆ ಬೇರೆ ಜಾಸ್ತಿ ಆಯ್ತು, ಅವ್ರು ಬೇರೆ ಉತ್ತರ ಕೊಡ್ತಾರೆ. ಬರೀ ನಂಬರ್ ಕೇಳಿದ್ರೆ ಹತ್ತು ಅಂತ ಹೇಳಲಿಲ್ಲ ಆಗಲಿ ಅಂತ ಹೇಳಿಬಿಡ್ತಾನಷ್ಟೇ. ಹೌದಾ? ಪ್ರಶ್ನೆಗೆ ಒಂದೇನಿರಬೇಕು, ಯಾವಾಗಲೂ ಕೂಡ ವಿಶೇಷಾಂಶ ಇದ್ದರೆ ಉತ್ತರ ಕೊಡ್ತಾ, ಎಲ್ಲರೂ ಕೊಡಬೇಕಾಗಿಲ್ಲ. ವಿಶೇಷಾಂಶ ಇದೆ ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ ಒಬ್ಬರಿಗೆ. ಬ್ರಹ್ಮ ಜಿಜ್ಞಾಸ ಅಂತ ಹೇಳೋಲ್ಲಿ ಧರ್ಮ ಜಿಜ್ಞಾಸ ಅಂತ ಹೇಳಿದಾಗ ಏನು ಅರ್ಥ ಬಂದಿತ್ತು, ಅದಕ್ಕಿಂತ ಹೆಚ್ಚಿನ ಒಂದು ಅರ್ಥ ಇದೆ ಇದರೊಳಗಿದೆ ಅಂತ ಹೇಳಕ್ಕೆ ಕೊಟ್ಟರೆ ಏನಿರ್ಬೋದು ಅಂದರೆ ಅವ್ರು ಹೇಳೋದನ್ನು ಹೇಳ್ತಾರೆ. ಕೇಚಿದ ಅಭ್ಯಧಿಕಾ ಶಂಕಾಂ ದರ್ಶಯಂತಹ ಬ್ರಹ್ಮ ಜಿಜ್ಞಾಸಾಂ ಪೃಥಗಾರವಂತೆ, ಬ್ರಹ್ಮ ಜಿಜ್ಞಾಸ ಪ್ರತ್ಯೇಕ ಅಂತ ಹೇಳಬೇಕಾಗಿದೆ ಅಂತ ಹೇಳ್ತಾರೆ ಅವರು. ಹೇಗೆ ಅಂದರೆ ಅಪರೇತು ಕಾರ್ಯನಿಷ್ಠೆಯೇವ ವೇದ ಭಾಗೋ ವಿಚಾರ್ಯತ್ವೇನ ತತ್ರ ಪ್ರಕ್ರಾಂತೋ ವಿಚಾರಿತಶ್ಚ ಅಥಾತೋ ಧರ್ಮ ಜಿಜ್ಞಾಸಾಂಬದೇನದು ಕರ್ಮಮೀಮಾಂಸಾ ಸೂತ್ರ ಅಂತ ಕರೀತಾರೆ ಅದು. ಅದು ಕರ್ಮಮೀಮಾಂಸಾ ಸೂತ್ರ, ಇದು ಬ್ರಹ್ಮಮೀಮಾಂಸಾ. ಇದು ಅಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಬಂದಿದೆ, ಅಲ್ಲಿ ವಿಚಾರ ಮಾಡಿದ್ದಾರೆ. ಅಲ್ಲಿ ವಿಚಾರ ಏನು ಮಾಡಿದ್ದಾರೆ ಗೊತ್ತಾ? ಅಲ್ಲಿ ಕಾರ್ಯನಿಷ್ಠೆಯವ ವೇದ ಭಾಗ ವಿಚಾರ್ಯತ್ವೇನ ತತ್ರ ಪ್ರಕ್ರಾಂತ. ವೇದ ಭಾಗ ಎರಡು ಮಾಡ್ಕೊಂಡ್ಬಿಟ್ರು ಅವರು. ಒಂದು ಭಾಗ ಏನು ವಸ್ತುನಿಷ್ಠ, ಇನ್ನೊಂದು ಕಾರ್ಯನಿಷ್ಠ. ಕಾರ್ಯನಿಷ್ಠ ಅಂದ್ರೆ ಏನು, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳೋದೆಲ್ಲ ಕಾರ್ಯನಿಷ್ಠ. ಯಾವುದಿದೆ ಯಾವುದಿಲ್ಲ ಅಂತ ಹೇಳೋದು ವಸ್ತುನಿಷ್ಠ. ಗೊತ್ತಾಯ್ತಾ? ಅಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ? ಕಾರ್ಯನಿಷ್ಠವಾದ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ. ಇಲ್ಲೇ ಡಿಸ್ಕಸ್ ಮಾಡ್ತಿದ್ದಾರೆ ವಸ್ತುನಿಷ್ಠವಾದ ಡಿಸ್ಕಸ್ ಮಾಡ್ತಿದ್ದಾರೆ. ಅದು ವಿಶೇಷಾಂಶ ಇದೆ ಅಂತ ಕೆಲವರು ವಾದ ಇದೆ. ನಾವು ವಸ್ತುತತ್ವನಿಷ್ಠ ಇತ್ಯಾದು ವಸ್ತುತತ್ವನಿಷ್ಠಂ ವೇದಭಾಗಂ ವಿಚಾರಯಿತಂ ಇದಂ ಆರಭ್ಯತೆ ಇತ್ಯಾಹು. ಕಾರ್ಪೆಂಟರ್ ಬಂದ ಅಂದರು, ವಸ್ತು ವ್ಯಕ್ತಿ ಬಂದ ಆಯ್ತು. ಈಗ ಅವನೇನು ಮಾಡಬೇಕು ಅಂದರೆ ಕಾರ್ಯನಿಷ್ಠ. ಅದು ಆ ಟೇಬಲ್ ಮಾಡಬೇಕು, ಚೇರ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿ ಏನಾದರೂ ಕಾರ್ಯನಿಷ್ಠ. ಸೊ ಕಾರ್ಯನಿಷ್ಠದ ಭಾಗ ಎಲ್ಲ ಒಂದು, ವಸ್ತುನಿಷ್ಠದ ಭಾಗ ಎಲ್ಲ ಒಂದು. ಬ್ರಹ್ಮ ಅಂಬೋದು ವಸ್ತು, ಮಾಡಬೇಕು ಬಿಡಬೇಕು ಅಂಬೋದು ಕಾರ್ಯ. ಕರ್ಮೀಮಾಂಸ ಏನು ಹೇಳ್ತಾ ಇದೆ, ಮಾಡಬೇಕು ಬಿಡಬೇಕು, ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಡಿಸೈನ್ ಆಗಿ ಹೇಳ್ತಾ ಇದೆ. ಸೊ ಆ ಭಾಗ ಮುಗಿದೋಯ್ತು. ಆದರೆ ಬ್ರಹ್ಮ ಜಿಜ್ಞಾಸ ಏನು ಮಾಡ್ತಾ ಇದೆ ಈಗ, ಬ್ರಹ್ಮ ಎಂಬ ವಸ್ತುವಿನ ಬಗ್ಗೆ ಹೇಳ್ತಾ ಇದೆ. ಥೇರ್ಫೋರ್ ಆ ಅಸಾತ್ವ ಧರ್ಮ ಜಿಜ್ಞಾಸ ಅಂತ ಹೇಳಿದಾಗ ಏನು ಬಂದಿತ್ತಲ್ಲ, ಆ ಪ್ರಶ್ನೆ ಪೂರ್ತಿ ಬಂದಿಲ್ಲ. ಅದರಲ್ಲಿ ಕಾರ್ಯನಿಷ್ಠ ಮಾತ್ರ ಬಂದಿದೆ, ವಸ್ತುನಿಷ್ಠ ಬಂದಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸ ಶುರು ಮಾಡ್ತಿದ್ದಾರೆ ಅಂತ ಯಾರು ಕಾರಣ ಕೊಡ್ತಾರೆ. ಇತ್ಯಾದು ವಸ್ತುತತ್ವನಿಷ್ಠಂ ವೇದಭಾಗಂ ವಿಚಾರಯಿತು ಮಿದ ಆರಭ್ಯತೆ ಇತ್ಯಾಹು ಚೇಯಂ ಗತಾರ್ಥತಾ ಶಂಕಾ ತತ್ಸಮಾಧಾನಂಚ ನೋಪಪದ್ಯತೆ. ಟೀಕಾರ ಹೇಳ್ತಾರೆ, ಎರಡೂ ಸರಿಯಲ್ಲ, ಎರಡೂ ಸರಿಯಲ್ಲ. ಗತಾರ್ಥತಾ ಶಂಕಾನೂ ಉಪಯೋಗ ಇಲ್ಲ, ಅದು ಕೊಟ್ಟ ಸಮಾಧಾನನೂ ಉಪಯೋಗ ಇಲ್ಲ ಅಂತ ಹೇಳಿದರು. ಆ ಪ್ರಶ್ನೆನೂ ಸರಿಯಿಲ್ಲ, ಅದಕ್ಕೆ ಕೊಟ್ಟ ಉತ್ತರನೂ ಸರಿಯಿಲ್ಲ, ಎರಡೂ ಅಷ್ಟೇ. ಹೇಗೆ ಅಂದರೆ ತೋರಿಸ್ತಾರೆ, ಸರ್ವ ವೇದಾನಾಂ ಈಶ್ವರ ಏಕನಿಷ್ಠತ್ವೇನ ಸರ್ವ ವೇದಾರ್ಥಸ್ಯ ಅತ್ರೈವ ಜಿಜ್ಞಾಸ್ಯತ್ವಾತ್. ವೆರಿ ಇಂಪಾರ್ಟೆಂಟ್ ಇದು. ಅಂದರೆ ಕರ್ಮಮೀಮಾಂಸಾ ಇದೆ, ಎಲ್ಲ ಡಿಸ್ಕಸ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಬ್ರಹ್ಮ ಜಿಜ್ಞಾಸ ಅಂತ ಕೇಳಿದರೆ ಸರಿಯಲ್ಲ. ಬ್ರಹ್ಮ ಜಿಜ್ಞಾಸನೇ ದೊಡ್ಡದು. ಇದನ್ನು ಹೇಳಿದ್ಮೇಲೆ ಅದನ್ನ ಯಾಕೆ ಹೇಳ್ತೀರಿ ಅಂತ ಬೇಕಾದ್ರೆ ಕೇಳ್ಬೋದು ನೀವು. ಅದನ್ನ ಹೇಳಿದ್ರೆ ಯಾಕೆ ಕೇಳಬಾರ್ದು? ಅರ್ಥ ಆಯ್ತಾ? ಈಗ ಯಾವ್ದು ದೊಡ್ಡದು? ಈಗ ಎಮ್ ಎಸ್ ಸಿ ಆಗಿದೆ ಮತ್ತು ಬಿ ಎಸ್ ಸಿ ಆಗಿದೆ ಅಂತ ಕೇಳಿದರೆ ಆಗಿರಲೇ. ಬಿ ಎಸ್ ಸಿ ಆಗಿ ಎಮ್ ಎಸ್ ಸಿ ಆಗಿದೆ ಅಂತ ಕೇಳಿದರೆ ಆಗ ಸಾಧ್ಯತೆನೇ ಇಲ್ಲ. ಬಿ ಎಸ್ ಸಿ ಅಂತ ಹೇಳಿದ್ಮೇಲೆ ಏನರ್ಥ ಅಲ್ಲಿಗೆ? ಎಮ್ ಎಸ್ ಸಿ ಆಗಿಲ್ಲ ಅಂತ, ಎಮ್ ಎಸ್ ಸಿ ಅಂದ್ರೆ ಬಿ ಎಸ್ ಸಿ ಆಗಿದೆ ಅಂತ ಅರ್ಥ. ಸೊ ಬ್ರಹ್ಮಮೀಮಾಂಸಾ ಸ್ಟೇಟಸ್ ಯಾವುದು? ಮೇಲಿದೆ. ಅಂದರೆ ಅವರೇ ಹೇಳಿದ್ರು ಬಿ ಎಸ್ ಸಿ ಆಗಿದೆ ಅಂತ ಕೇಳಿದ ತಕ್ಷಣ ಇನ್ನೊಬ್ರು ಯಾರು ಎಮ್ ಎಸ್ ಸಿ ಅಪ್ಪ ಅಂತ ಕೇಳಿದ. ಅವಾಗ ಏನು ಹೇಳಬೇಕಾಗ ಉತ್ತರ ಕೊಡಬೇಕು. ಎಮ್ ಎಸ್ ಸಿ ಆದವನಿಗೆ ಕೇಳಿ ಬಿ ಎಸ್ ಸಿ ಅಂತ ಕೇಳಿದ್ರೆ ದಡ್ಡ ಅಂತ ಹೇಳಿದ್ ಗೊತ್ತಾಗಲಿಲ್ಲ ಅಂತ ಹೇಳ್ತಾ. ಸೊ ಅವ್ನು ಬಿ ಎಸ್ ಸಿ ಅಂತ ಹೇಳಿದಾಗ ಬ್ರಹ್ಮಮೀಮಾಂಸ ಜಿಜ್ಞಾಸೆ ಮಾಡಿದಾಗ ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಅದರೊಳಗೆ? ಬ್ರಹ್ಮಮೀಮಾಂಸ ಇನ್ಕ್ಲೂಡೇ ಆಗಿಲ್ಲ ಬ್ರಹ್ಮ ಜಿಜ್ಞಾಸ. ಆದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಏನಾಗುತ್ತೆ? ಅದು ಇನ್ಕ್ಲೂಡ್ ಆಗುತ್ತೆ. ಆದ್ರಿಂದ ಅದನ್ನು ಮಾಡಿದ್ರೆ ಇದ್ಯಾಕೆ ಅಂತ ಕೇಳಬಾರ್ದು, ಇದ್ರ ಮಾಡಿದ್ರೆ ಅದ್ಯಾಕೆ ಅಂತ ಕೇಳಬೇಕು. ಉಲ್ಟಾ ಪಲ್ಟಾ ಅದು ಮುಗಿದೋಯ್ತಾರೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮ ವೇದಗಳಲ್ಲಿ ಸರ್ವ ವೇದಗಳು ಕೂಡ ಏನು ಹೇಳ್ತಾ ಇವೆ? ಸರ್ವ ವೇದಾನಾಂ ಈಶ್ವರೈಕ ನಿಷ್ಠತ್ವೇನ ಅಖಿಲಾಮ್ನಾಯಕ ವೇದ್ಯೋ ಹರಿಹಿ. ಎರಡು ಭಾಗ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಆ ಭಾಗ ಹೇಳಬಾರ್ದು. ವೇದಗಳು ಎರಡು ಭಾಗ ಇಲ್ಲ. ಏನಂತ ಇಲ್ಲ, ದೇವ್ರನ್ನ ಹೇಳೋ ಭಾಗ ಒಂದು, ದೇವ್ರನ್ನ ಬೇರೆ ಹೇಳೋ ಭಾಗ ಅಂತ ಎರಡು ಭಾಗ ಇಲ್ಲ. ಎಲ್ಲ ಹೇಳೋದು ಯಾವುದನ್ನ? ದೇವರನ್ನೇ ಹೇಳೋ ಭಾಗ. ಇದೆಲ್ಲ ಬೆಳೆದ ಗೊತ್ತೇ ಇದ್ದಿಲ್ಲ, ಹೇಳಿದ್ಮೇಲೆ ಗೊತ್ತಾಗಬೇಕು. ಹೇಳಿದ್ಮೇಲೆ ಗೊತ್ತಾಗದಿದ್ದವರಿದ್ದಾರೆ, ಅದು ಪೂರ್ತಿ ಕಟ್ಟ. ಸರ್ವ ವೇದಾನಾಂ ಈಶ್ವರೈಕ ನಿಷ್ಠತ್ವೇನ ಸರ್ವ ವೇದಾರ್ಥಸ್ಯ ಅತ್ರೈವ ಜಿಜ್ಞಾಸ್ಯತ್ವ. ಸೊ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಎಂಟೈರ್ ವೇದಿಕ್ ಲಿಟ್ರೇಚರ್ ಕವರ್ ಆಗುತ್ತೆ. ಕರ್ಮೀಮಾಂಸ ಅಂತ ಹೇಳಿದಾಗ ಪಾರ್ಶಿಯಲಿ ಕವರ್ ಆಗುತ್ತೆ. ಸೊ ಪಾರ್ಶಿಯಲಿ ಕವರ್ ಆಗೋದು ಬೇರೆ, ಇದು ಕವರ್ ಆಗೋದು ಬೇರೆ. ಸೊ ಬ್ರಹ್ಮ ಜಿಜ್ಞಾಸ ಭಾರಿ ದೊಡ್ಡದಾದ್ರಿಂದ ಇದು ಯಾತಕ್ಕೆ ಮಾಡ್ತೀನಿ ಅಂತ ಕೇಳಲೇ, ಅದನ್ನು ಬೇಕಾದ್ರೆ ಕೇಳಿ ನೀವು, ಇದನ್ನು ಕೇಳಬೇಡಿ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಸರಿನೇ. ಆದರೆ ಇದಕ್ಕೆ ಪ್ರಶ್ನೆ ಕೇಳೋದಲ್ಲ. ಧರ್ಮ ಜಿಜ್ಞಾಸಸ್ಯ ಧರ್ಮ ಜಿಜ್ಞಾಸ ಶಾಸ್ತ್ರಂತೂ ವೇದೇಕ ದೇಶ ಅಮುಖ್ಯಾರ್ಥ ಧರ್ಮ ವಿಚಾರಾಯ ಪ್ರವೃತ್ತಂ. ವೆರಿ ಇಂಪಾರ್ಟೆಂಟ್. ಧರ್ಮ ಜಿಜ್ಞಾಸ ಅಂತ ಏನಿದೆ, ಜೈಮಿನಿಗಳು ಬರೆದಿದ್ದು, ಎಲ್ಲ ಹೇಳೋದು ಕೊಟ್ಟಿಲ್ಲ. ಅದು ಏನು ಹೇಳೋದು ಕೊಟ್ಟಿದೆ? ವೇದೈಕ ದೇಶ ಅಮುಖ್ಯಾರ್ಥ. ಎರಡು ಪಾಯಿಂಟ್ ಇದೆ ಈಗ. ಕರ್ಮ ವಿಚಾರ ಹೇಳ್ತಕ್ಕಂಥ ವೇದಗಳು ಎಲ್ಲ ವೇದ ಅಲ್ಲ, ಸ್ವಲ್ಪ ಮಾತ್ರ. ಅದು ಕೂಡ ಅಮುಖ್ಯಾರ್ಥದಲ್ಲಿ ಮಾತ್ರ, ಮುಖ್ಯಾರ್ಥ ದೇವರನ್ನೇ ಹೇಳ್ತಾ ಇದೆ. ಅದನ್ನು ಹೇಳೋದು ಕೊಟ್ಟಿದೆ ಅಷ್ಟೇ. ವೇದೈಕ ದೇಶ ಅಮುಖ್ಯಾರ್ಥ ಧರ್ಮ ವಿಚಾರಾಯ ಪ್ರವೃತ್ತ ಆಶಯೇನ ಸೈವ ಭರ್ಗಶಬ್ದಾರ್ಥ ಇತ್ಯಾದಿ ಉಕ್ತಂ. ಅದಕ್ಕೆ ಆಚಾರ್ಯ ಹಿಂದೆ ಏನು ಮಾಡಿಬಿಟ್ಟಿದ್ದಾರೆ? ಎಲ್ಲ ವೇದಾರ್ಥ ನಾರಾಯಣ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ತತ್ರ ಸರ್ವ ವೇದಾರ್ಥ ಇತ್ಯನೇನ ಗತಾರ್ಥತಾ ಶಂಕಾ ನಿರಾಸಃ. ಉತ್ತರ ಏನು ಕೊಟ್ಟಾಗಾಯಿತು ಅಂದರೆ, ಅವನೇನು ಹೇಳಿದ್ದ? ಅಥಾತು ಧರ್ಮಜಿಜ್ಞಾಸ ಅಂತ ಹೇಳಿದಾಗ ಬ್ರಹ್ಮಜಿಜ್ಞಾಸನು ಬಂದು ಹೋಗಿಬಿಟ್ಟಿದೆ, ಮತ್ತ್ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ಬಂದೇ ಇಲ್ಲ, ಮಾಡ್ತೇನೆ ಐತೆ, ಅದಕ್ಕೆ ಮಾಡಬೇಕಾಗಿದೆ ಅಂತ ಹೇಳಿದೆ. ಅಲ್ಲಿ ಪಾರ್ಶಿಯಲಿ ಬಂದಿದೆ, ಟೋಟಲ್ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಆ ಪ್ರಮಾದನ ಆಚಾರ ಹೇಳ್ತಿದ್ದಾರೆ, ಇದು ಪ್ರಧಾನ, ಅದಕ್ಕೆ ಮಾಡ್ತಾ ಇದ್ದಾರೆ. ಸರ್ವ ವೇದಾರ್ಥ ಇತ್ಯನೇನ ಗತಾರ್ಥತಾ ಶಂಕಾ ನಿರಾಸಹ. ಗತಾರ್ಥತ ಅಂದ್ರೇನು? ಒಮ್ಮೆ ಹೇಳಿದ್ದೆ ಶಿಷ್ಯ ಮುಗಿದೋಗಿದೆ, ಅದು ಮತ್ತೆ ಹೇಳಿದರೆ ಗತಾರ್ಥ ಅಂತ ಕರೀತಾರೆ. ಗತಾರ್ಥ ಅಂದರೆ ಹೇಳಿ ಆಗಿದ್ದೇನೆ ಮತ್ತೆ ಪುನರುಕ್ತಿ ಇದ್ದಾಗ, ಒಂದು ರೀತಿಯಲ್ಲಿ ಹೇಳಿದ್ದೇನೆ ಮತ್ತೆ ಹೇಳಿದರೆ ಗತಾರ್ಥ. ಸಯೇ ವನತು ಕಾರ್ಯಶೇಷ, ಉದಾಹರಣೆ ಎಸ್ ಎಲ್ ಸಿ ಆಗಿದೆ ಅಂತ ಹೇಳಿದ ತಕ್ಷಣ ಉಳಿದ ಕ್ಲಾಸ್ ಓದಿದ್ದಾನೆ ಅಂತ ಅರ್ಥ, ಎಮ್ ಎ ಆಗಿದೆ ಬಿ ಎ ಆಗಿದೆ ಅಂತ ಅರ್ಥ. ಗತಾರ್ಥ ಅದು, ಮತ್ತೆ ಹೇಳಬೇಕಾಗಿಲ್ಲ ಅದರ, ಗೊತ್ತಾಯ್ತಾ? ಹೇಳಿದರೆ ದಡ್ಡ ಹೇಳಿದವನೇ ದಡ್ಡ ಆಗಿಬಿಡುತ್ತೆ. ಆ್ಯಕ್ಚುಲಿ ಹಾಗಲ್ಲ, ಇದು ಇದೇ ದೊಡ್ಡದಾದ್ದರಿಂದ ಹೇಳಲೇಬೇಕಾಗಿದೆ. ಎಸ್ ಎಲ್ ಸಿ ಅಂತ ಹೇಳಿದ್ರೆ ಎಮ್ ಎ ಆಗಿದೆ ಅಂತ ಹೇಳಿದಾಗ ಆಗಲಿಲ್ಲ, ಗೊತ್ತಾಯ್ತಿಲ್ಲ. ಎಮ್ ಎ ಅಂದರೆ ಎಸ್ ಎಲ್ ಸಿ ಆಗಿದೆ ಅಂತ ಅರ್ಥ. ಸೊ ಬ್ರಹ್ಮಜಿಜ್ಞಾಸ ಹೇಳಿದ ಮೇಲೆ ಎಲ್ಲ ಹೇಳಿದಾಗ ಲೆಕ್ಕ, ಬೇರೆ ಏನು ಹೇಳಿದ್ರು ಕೂಡ ಏನಾಗುತ್ತೆ, ಅದು ಸ್ವಲ್ಪ ಹೇಳಿದಾಗ ಲೆಕ್ಕ. ಅವ್ನು ಪ್ರಶ್ನೆ ಏನು ಮಾಡಿಬಿಟ್ಟ, ಎಸ್ ಎಲ್ ಸಿ ಅಂತ ಹೇಳಿದಾರಲ್ರಿ ಮತ್ತೆ ಎಮ್ ಎ ಆಗಿದೆ ಅಂತ ಕೇಳ್ತಿರ, ಏನು ಮಾಡ್ಬೇಕು ಅದಕ್ಕೆ? ಎಸ್ ಎಲ್ ಸಿ ಆಗಿದೆ ಅಂತ ಹೇಳಿದಾನೆ ಅಂತ ಕೇಳಿದಾಗ ನಾ ಅವ್ನ ಪಕ್ಕ ನಾಲ್ಕು ಅಕ್ಷರ ಇದೆ, ಅದಕ್ಕೆ ಹೇಳಿರ್ಬೋದು ಅಂತ ತಿಳ್ಕೊಂಡಿರ್ಬೇಕು. ಎಮ್ ಎ ಎರಡು ಅಕ್ಷರ, ನೆಸೆ ನಾಲ್ಕು ಅಕ್ಷರ ಇದೆ, ನಾಲ್ಕು ಅಕ್ಷರದ್ದೇ ಆದಮೇಲೆ ಎರಡು ಅಕ್ಷರ ಆಗದೆ ಇರುತ್ತಾ? ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸಿರ್ಬೇಕು ಅವನು ಅಂತ ಮಾತಾಡಿದಾಗ ಅರ್ಥನೇ ಗೊತ್ತಿಲ್ಲ ಅದಕ್ಕೆ ಅವನು. ಅದಕ್ಕೆ ಹೇಳ್ತಾರೆ ಬ್ರಹ್ಮ ಜಿಜ್ಞಾಸ ಹೈಯೆಸ್ಟ್, ಆದ್ದರಿಂದ ಅದನ್ನು ಇದನ್ನು ಹೇಳೋದ್ರಲ್ಲಿ ಅರ್ಥ ಇದೆ. ಅದನ್ನು ಹೇಳೋದಕ್ಕಿಂತ ಇದನ್ನು ಹೇಳೋದು ಅರ್ಥ ಇದೆ, ಸರಿಯಾಗಿ ಹೇಳಿದ್ದಾರೆ. ಅದಕ್ಕೆ ಟೀಕಾರ ಏನು ಮಾಡಿದ್ರು, ಪ್ರಶ್ನೆನೇ ಸರಿಯಿಲ್ಲ ಫಸ್ಟ್ ಹೇಳಿದರು, ಉತ್ತರನೇ ಸರಿಯಿಲ್ಲ ಅಂತ ಆಮೇಲೆ ಹೇಳಿ. ಇವೆಲ್ಲ ಅರ್ಥ ಆಗಬೇಕಾದ್ರೆ ಅವೆಲ್ಲ ಮೂಲ ಇದು ಗೊತ್ತಿರಬೇಕು, ಬೇಸಿಕ್ ಟರ್ಮ್ಸ್ ಎಲ್ಲ ಗೊತ್ತಿರಬೇಕು. ತತ್ರ ಸರ್ವ ವೇದಾರ್ಥ ಇತ್ಯನೇನ ಗತಾರ್ಥತಾಶಂಕಾ ನಿರಾಸಃ ಸಯೇವ ನತು ಕಾರ್ಯಶೇಷತೆಯ ಇತ್ಯಾದ್ಯಂ ಸಮಾಧಾನಂ ಸರ್ವೇತಿ ದ್ವಿತೀಯಂಚ ನಿರಸ್ತಂ. ಆಮೇಲೆ ಆದ್ದರಿಂದನೇ ಕಾರ್ಯಭಾಗ ಕಾರಣಭಾಗ ಅದೆಲ್ಲ ಹೊರಟೋಯ್ತು, ಪೂರ್ತಿ ಉತ್ತರ ಖಂಡನೆ ಮಾಡಿದಾಗ ಆಯ್ತನೇ ಬೇಕು. ತದುಪಾದನಾಯ ಪೂರ್ವವಾಕ್ಯಂ ಜಿಜ್ಞಾಸೆ ಇತಿ ಸಾಧ್ಯ ನಿರ್ದೇಶ. ಅದಕ್ಕೇನೆ ಪೂರ್ವವಾಕ್ಯ ಯಾತಕ್ಕೆ ಬಂತು? ಅದಕ್ಕೋಸ್ಕರ. ಜಿಜ್ಞಾಸೆ ಎಂಬುದು ಸಾಧ್ಯ ನಿರ್ದೇಶ, ಬ್ರಹ್ಮ ಅಂತ ಹೇಳಿದ್ರಿಂದ ಕರ್ಮಕ್ಕಿಂತ ಧರ್ಮಕ್ಕಿಂತ ದೊಡ್ಡ ವಿಚಾರ ಹೇಳ್ತಿದ್ದೇವೆ ಅಂತ ಅರ್ಥ. ಏನು ಮಾಡಬೇಕು ಅಂದರೆ ಜಿಜ್ಞಾಸ್ಯತ್ವೇನು ಹೇಳ್ತಿದ್ದೇವೆ ಅಂತ ಅರ್ಥ. ವಚ್ಚಚಿತ ತದೇತದ್ ವಿಸ್ತರೇಣ ಕಾರ್ಯತಾ ಇತ್ಯಾದಿನ. ಇಲ್ಲೇನು ಹೇಳಿದ್ರೆ ಈಗ ಕಾರ್ಯನಿಷ್ಠ ಅಂತ ವೇದಭಾಗನೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಮುಂದೆ ಕಾರ್ಯತಾ ಚ ನಕಾಚಿತ್ ಚಾತ್ ಇಷ್ಟ ಸಾಧನ ತಾಮಿನ ಮುಂದೆ ಬರುತ್ತೆ. ಆಚಾರ್ಯ ವಿಶೇಷ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಸೂಚನೆ ಮಾಡಿದ್ದಷ್ಟೇ ಅಂತ ಹೇಳಿದರು. ಈಗ ಇಲ್ಲಿ ಅಲ್ಲಿ ಆ ವಿಷಯ ಮುಗಿತು. ಜ್ಞಾನಿ ಪ್ರಿಯತಮೋ ತೋಮೇ ತಂ ವಿದ್ವಾನೇವ ಚಾಮೃತ ಋಣುತೆ ಯಂ ತೇನ ಲಭ್ಯ ಇತ್ಯಾದ್ಯುಕ್ತಿಬಲೇನ ಹಿ ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ಇದಿಷ್ಟು ಅನುವ್ಯಾಖ್ಯಾನ ಮೂಲತ್ತು. ಇದಕ್ಕೆ ಅರ್ಥ ಹೇಳ್ತಾರೆ, ಜ್ಞಾನಿ ಪ್ರಿಯತಮ ಅತೋ ಮೇ ತಂ ವಿದ್ವಾನೇವ ಚಾಮೃತ ಋಣುತೆ ಯಂ ತೇನ ಲಭ್ಯ ಇತ್ಯಾದ್ಯುಕ್ತಿಬಲೇನ ಹಿ. ಆಚಾರ್ಯ ಎಷ್ಟು ಕೊಟೇಶನ್ ಸೇರಿಸಿಬಿಡ್ತಾರೆ. ಜ್ಞಾನೀ ಪ್ರಿಯತಮ ಅಥೋ ಮೇ ತಂ ವಿದ್ವಾನೇವ ಚ ಅಮೃತ ಜ್ಞಾನೀ ಪ್ರಿಯತಮೋ ತೋ ಮೇ. ಇದಿಷ್ಟು ಒಂದು ವಾಕ್ಯ. ಇನ್ನೊಂದು ವಾಕ್ಯ ವಿದ್ವಾನೇವ ಚ ಅಮೃತ ಯಮೇವಂ ವಿದ್ವಾನ್ ಅಮೃತ ಹೇ ಭವತಿ. ಆ ವಾಕ್ಯ ಋಣುತೆ ಯಂ ತೇನ ಲಭ್ಯ ಅಂದ್ರೇನು? ಯಮೇವೇಷ ಋಣುತೆ ತೇನ ಲಭ್ಯ. ಜ್ಞಾನೀ ಪ್ರಿಯತಮೋ ತೋ ಮೇ ಎಂಬುದು ಭಾಗವತ, ತಂ ವಿದ್ವಾನೇವ ಚ ಅಮೃತ ವೇದವಾಕ್ಯ, ಋಣುತೆ ತಮ್ಮೇನ ಲಭ್ಯ ಎಂಬುದು ಕಠೋಪನಿಷತ್. ಮೂರು ವಾಕ್ಯ ಕೊಟ್ರು ಆಚಾರ್ಯರು. ಇತ್ಯಾದ್ಯುಕ್ತಿ ಬಲೇ ನಹಿ, ಆಚಾರ್ಯ ಸ್ಟೈಲ್ ಬರೀಬೇಕಾದ್ರೆ ಕೊಟೇಶನ್ ಆ ರೀತಿ ಕೋಟ್ ಮಾಡೋದು ವೈಶಿಷ್ಟ್ಯ. ಇತ್ಯಾದಿ ಅನೇಕ ವಾಕ್ಯಗಳಿರೋದ್ರಿಂದ ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ನಮಗೇನು ಗೊತ್ತಾಗುತ್ತೆ ಈ ಮೂರು ವಾಕ್ಯ ನೋಡಿದಾಗ ಮತ್ತು ಮೂರರಂತಿರ್ತಕ್ಕಂಥ ಎಷ್ಟೋ ವಾಕ್ಯಗಳಿದ್ದಾಗ ಏನು ಗೊತ್ತಾಗುತ್ತೆ ಅಂದರೆ, ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ಹೇಗೆ ವಾಕ್ಯ ಇದೆ ನೋಡಿ, ಮೋಕ್ಷಕ್ಕೆ ಏನು ಬೇಕಪ್ಪ? ಪ್ರಸಾದಾದೇವ, ದೇವರ ಪ್ರಸಾದದಿಂದನೇ ಮೋಕ್ಷ, ಬೇರೆ ದಾರಿ ಇಲ್ಲ. ಫಸ್ಟ್ ಅದು ಪ್ರಸಾದ ಎಲ್ಲಿಂದ ಬರಬೇಕದು? ಜ್ಞಾನಜಾತ್, ಜ್ಞಾನದಿಂದನೇ ಪ್ರಸಾದ ಬರಬೇಕು. ದೇವರು ಅನುಗ್ರಹ ಮಾಡ್ತಾನೆ ಬೇರೆ ಮಾಡಿದ್ರು ಕೂಡ, ಆದರೆ ಅತಿ ಹೆಚ್ಚು ಅನುಗ್ರಹ ಮಾಡೋದು ಯಾವಾಗ? ಜ್ಞಾನ ಬಂದಾಗ ಮಾತ್ರ. ಆ ಜ್ಞಾನ ಯಾವಾಗ ಬರುತ್ತೆ? ಜಿಜ್ಞಾಸೋತ್ತ ಜಿಜ್ಞಾಸೆ ಮಾಡಿದಾಗ ಮಾತ್ರ. ಜಿಜ್ಞಾಸೆಯಿಂದ ಉತ್ಥ ಹುಟ್ಟತಕ್ಕಂತಹ ಜ್ಞಾನಜಾತ್, ಜ್ಞಾನದಿಂದ ಹುಟ್ಟತಕ್ಕಂತಹ ತತ್ಪ್ರಸಾದ ಹರಿಪ್ರಸಾದದಿಂದನೇ ಮುಚ್ಚತೆ, ಸಾಧಕ ಮುಕ್ತನಾಗ್ತಾನೆ. ಇದು ಅನುವ್ಯಾಖ್ಯಾನದ ಅರ್ಥ, ಇಟ್ಟು ಮೇಲ್ನೋಟದ ಅರ್ಥ. ಇಟ್ಟಿಕಾಲದಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರಹ್ಮಜಿಜ್ಞಾಸಾಯಾಹ ನಿಷ್ಪ್ರಯೋಜನತ್ವಂ ಶಂಕಿತಂ ಅಪಾಕರ್ತುಂ ಅಥ ಶಬ್ದಂ ವ್ಯಾಚಷ್ಟೆ ಜ್ಞಾನೀತಿ. ಇದು ಯಾವುದಕ್ಕೆ ಅರ್ಥ ಅಂದರೆ, ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಂತಿದೆ. ಅತಃ ಶಬ್ದದ ಅರ್ಥ ಇದು. ಅತಃ ಅಂದರೆ ಏನು? ಪ್ರಯೋಜನ ಇರುವುದರಿಂದ ಅಂತ ಅರ್ಥ. ಏನು ಪ್ರಯೋಜನ ಅಂತ ಎಕ್ಸ್ಪ್ಲೇನ್ ಮಾಡೋದು. ಬ್ರಹ್ಮ ಜಿಜ್ಞಾಸಾಯ ನಿಷ್ಪ್ರಯೋಜನತ್ವಂ ಶಂಕಿತಂ ಅಪಾಕರ್ತುಂ, ಬ್ರಹ್ಮ ಜಿಜ್ಞಾಸ ಎಂಬುದು ವೇಸ್ಟ್ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋಕ್ಕೋಸ್ಕರ ವೇದವ್ಯಾಸರು ಏನು ಮಾಡಿದ್ದಾರೆ? ಅತಃ ಅಂತ ಶಬ್ದ ಬಿಟ್ಟಿದ್ದಾರೆ. ಅತಃ ಶಬ್ದಕ್ಕೇನು ಅರ್ಥ ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಉತ್ತರ ಬಂದಿರೋದು ಸೂತ್ರದಲ್ಲೇ, ವಿವರಣೆ ಕೊಡ್ತಿರೋದು ಆಚಾರ್ಯರು. ಜ್ಞಾನೀತಿ ತಮ್ಮ ಇದರಿಂದ ಏನು ಹೇಳಿದಾಗಾಯ್ತು, ರೋಮ ಜಿಜ್ಞಾಸ ವೇಸ್ಟ್ ಅಂತ ಪ್ರಶ್ನೆಗೆ ಉತ್ತರ ಇದು. ವೇಸ್ಟ್ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಅಂತ ಹೇಳ್ತಿದ್ದಾರೆ. ಇವತ್ತು ವೇಸ್ಟ್ ಅಂತ ಪ್ರಶ್ನೆ ಯಾರು ಮಾಡ್ತಿದ್ದಾರೆ, ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ, ರೋಮ ಜಿಜ್ಞಾಸ ಟೋಟಲಿ ವೇಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಉತ್ತರ ಇದು. ಅತಃ ಅದಕ್ಕೆ ಅರ್ಥ ಶಬ್ದ ಅರ್ಥ ಹೇಳಿಬಿಟ್ರೆ ಎಲ್ಲ ಓದಕ್ಕೆ ಶುರು ಮಾಡ್ಬೇಕು. ಆ ರೀತಿ ಇದೆ. ವಿದ್ವಾನಿತ್ಯನೇನ, ಯಾರೋ ಗ್ಯಾಸ್ ಮಾಡ್ಲಿಕ್ಕೆ ಬಂದರು ಇವನಿಗೆ, ವೇಸ್ಟ್ ಅಂದ್ಬಿಟ್ಟ, ಏ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ ತಕ್ಷಣ ತೊಗೊಂಡ್ಬಿಡ್ತಾನಾಗ, ಏನಾಯ್ತು ಅವ್ನು ಗ್ಯಾಸ್ ಏನು ತಿಳ್ಕೊಂಡ್ಬಿಟ್ಟಿದ್ದ ಅವನು, ಅರ್ಥ ಆಗಿದ್ದಿಲ್ಲ. ಅದು ಗೊತ್ತಾದ ತಕ್ಷಣ ತೊಗೊಂಡ್ಬಿಟ್ಟ. ಕೆಲವು ಪದಾರ್ಥನ ಬೇಡ ಅಂತ ಬಿಟ್ಟಿದ್ದನ್ನ ಯಾತಕ್ಕೆ ಬಿಟ್ಟಿರ್ತಾನೆ, ಉಪಯೋಗ ಇಲ್ಲ ಅಂತ ಬಿಟ್ಟಿರ್ತಾನೆ. ಉಪಯೋಗ ಗೊತ್ತಾದ ಮೇಲೆ ಮಾಡಿ ತೊಗೊಂಡ್ಬಿಡ್ತಾನೆ. ಅದು ರೋಮವ್ಯವಸ್ಥೆ ಯಾತಕ್ಕೆ ಮನುಷ್ಯ ಬಿಟ್ಟಿದ್ದಾರೆ ಅಂದರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು. ಉಪಯೋಗ ಏನು ಅಂತ ಹೇಳ್ತಾರೆ ವೇದವ್ಯಾಸದೇವರು. ಏನು ಉಪಯೋಗ? ತಮ್ ವಿದ್ವಾನಿತ್ಯನೇನ ಅಧಿಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಿಷ್ಟು. ಯಾವ್ಯಾವ ವಾಕ್ಯಗಳು ಅಂದರೆ, ತಮ್ ವಿದ್ವಾನಿತ್ಯನೇನ ತವೇ ಮಂ ವಿದ್ವಾನ್ ಅಮೃತ ಹೇ ಭವತಿ ಇತಿ ವಾಕ್ಯಂ ವಾಕ್ಯಂ. ಇದು ಒಂದು ಶಬ್ದ. ಏವ ಶಬ್ದೇನ ನಾಣ್ಯ ಪಂಥ ಯನಾಯ ವಿದ್ಯತೆ ಇತಿ ಉತ್ತರ ವಾಕ್ಯಂ ಅವಧಾರಣ ಅತ್ಯಂತ ಸಂಗೃಹೀತಂ. ಎರಡನ್ನೂ ಆಚಾರ್ಯ ಸಂಗ್ರಹ ಮಾಡಿದ್ದು ಅದಕ್ಕೋಸ್ಕರ. ಚಶಬ್ದ ವಾಕ್ಯ ಸಮುಚ್ಚಯ, ಚ ಶಬ್ದದಿಂದ ಅನೇಕ ವಾಕ್ಯಗಳಿವೆ ಅಂತ ಅರ್ಥ. ಋಣತೆಯಂ ಇತ್ಯನೇನ ಯಮೇ ವೇಷ ಋಣತೆ ಇತಿ ವಾಕ್ಯಂ ಸಂಗೃಹೀತಂ. ಕಠೋಪನಿಷತ್ತಿನ ಮಾತು ಬಂತು. ಆದಿಪದೇನ ಆತ್ಮಾವಾರೆ ದ್ರಷ್ಟವ್ಯ ಇತ್ಯಾದಿ ಹೇ ಸಂಗ್ರಹ. ಆದಿ ಅಂತ ಆಚಾರ್ಯ ಹೇಳಿದರಲ್ಲ, ಅದು ಬೇಕಾದಷ್ಟಿವೆ ಅಂತ ಹೇಳೋದಕ್ಕೋಸ್ಕರ ಒಂದು ಕೋಟ್ ಮಾಡಿದೆ. ಮೂರಾಯ್ತಲ್ಲ, ನಾಲ್ಕನೇದು ಯಾವುದು? ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ರೀತಿ ಧ್ಯಾಸಿತವ್ಯ ಇತ್ಯಾದಿ ತಗೋಬೇಕಂತ ಮತ್ತೆ ಹೇಳಿದರು. ಇನ್ನೊಂದು ಸೇರಿಸ್ಕೊಂಡು ಯಾಕೆಂದ್ರೆ ಮತ್ತೆ ಮಾಡಿ ಇನ್ನೊಂದು ಸೇರಿಸಿಬಿಟ್ಟು ಇತ್ಯಾದಿ ಮತ್ತೆ ಹೇಳ್ತಾರೆ. ಅಂತ ಬೇಕಾದಷ್ಟಿದೆ, ಸ್ವಲ್ಪ ಸ್ವಲ್ಪ ಎಕ್ಸಾಂಪಲ್ ಕೊಡ್ತಾ ಅರ್ಥ ಮಾಡ್ಕೊಳ್ಳೋ ಕ್ರಮ ತೋರಿಸ್ಕೊಡ್ತಾರೆ. ಆ ಭಾಗ್ಯ ಮುಗೀತು. ಏವ ಶಬ್ದ ಪ್ರತ್ಯೇಕಮಭಿ ಸಂಬದ್ಧತೆ, ಏವ ಶಬ್ದ ಏನು ಮಾಡಬೇಕು ಅಂದರೆ ಪ್ರತ್ಯೇಕ ಸೇರಿಸ್ಕೋಬೇಕು. ಎಲ್ಲಿ? ಪ್ರತಿಯೊಂದು ವಾಕ್ಯದ ಕೊನೆಗೆ. ಜ್ಞಾನಿ ಪ್ರಿಯತಮಃ ಏವ ತಮ್ ವಿದ್ವಾನ್ ಏವ ಇದ್ದೇ ಇದೆ. ಋಣುತೆ ಎಂ ತೇನ ಏವ ಲಭ್ಯ, ಬೇರೆ ಇವರು ಪರಮಾತ್ಮ ಸಿಗೋದಿಲ್ಲ, ಯಾರಿಗೆ ಪ್ರಸಾದ ಮಾಡ್ತಾನೆ ಅವರಿಗೆ ಸಿಗ್ತಾನೆ. ಅದೆಲ್ಲ ಸೇರಿಸ್ಕೋಬೇಕಾರೆ. ಅಂದರೆ ಪ್ರಸಾದದಿಂದ ದೇವರು ಸಿಗ್ತಾನೆ, ಬೇರೆದನ್ನು ಸಿಗ್ತಾನೆ ಅಂತ ಅರ್ಥ ಅಲ್ಲ. ಜ್ಞಾನದಿಂದನೇ ಸಿಗ್ತಾನೆ, ಬೇರೆಯಿಂದ ಸಿಗೋದಿಲ್ಲ. ಮತ್ತು ಅದನ್ನು ಹೇಳೋದಕ್ಕೋಸ್ಕರ ಏವ ಶಬ್ದಕ್ಕೆ ಏನಂತ ಕೇಳಿದರೆ ಬೇರೆ ಯಾವುದು ಸಾಧ್ಯ ಇಲ್ಲ, ಬಂದರೇನೆ ಕೆಲಸ ಆಗೋದಿಲ್ಲ ಅಂದರೆ ಬರಲೇಬೇಕು ಅಂತ ಆಯ್ತು. ಅದನ್ನು ಹೇಳ್ತಾರೆ. ತಮೇವಂ ತಮೇ ವೈಷವೃಡತೆ ಇತಿ ಶ್ರುತಿ ಮೇಲೇನೆ ಗಮ್ಯತೆ ಯಸ್ಮಾತ್ ತಸ್ಯ ಬ್ರಹ್ಮಣೋ ನಾರಾಯಣಸ್ಯ ಪ್ರಸಾದಾತ್ ಪರಮಾನುಗ್ರಹಾದೇವ ಮುಚ್ಚತೆ. ಫಸ್ಟ್ ವಾಕ್ಯ, ಪರಮಾತ್ಮನ ಪ್ರಸಾದದಿಂದನೇ ಮೋಕ್ಷ, ಬೇರೆ ಯಾವುದರಿಂದನೂ ಮೋಕ್ಷ ಇಲ್ಲ. ಯಾವುದರಿಂದ ಮುಚ್ಚತೆ? ಸಂಸಾರಾತ್. ಸಂಸಾರದಿಂದ ಬಿಡುಗಡೆ ಹೊಂದಬೇಕಾದ್ರೆ ಪರಮಾತ್ಮನ ಪ್ರಸಾದ ಆಗಬೇಕು. ಅದು ಪರಮಪ್ರಸಾದ ಆಗಬೇಕು, ಬರೀ ಪ್ರಸಾದದಿಂದ ಆಗೋದಿಲ್ಲ. ನತು ಕರ್ಮಾದಿನ ಐತಿ, ಕರ್ಮದಿಂದ ಆಗಬಹುದು ಅಂದರೆ ಕರ್ಮದಿಂದ ಪ್ರಸಾದ ಆಗುತ್ತೆ, ಆದರೆ ಮೋಕ್ಷ ಕೂಡ ಪ್ರಸಾದ ಮಾಡೋದಿಲ್ಲ. ಅರ್ಥ ಆಯ್ತಾ? ಈಗ ಮೋಕ್ಷ ಕೊಡೋ ಪ್ರಸಾದಕ್ಕೆ ಏನು ಬೇಕು? ಕ್ವೆಶನ್ ಪೇಪರ್ ಕೊಡಬೇಕಾದ್ರೆ ಭಾರಿ ಅನುಗ್ರಹ ಬೇಕಿಲ್ಲ, ಏನು ಕೊಟ್ಟರೆ ಸಾಕು ಅದಕ್ಕೆ? ಫೀಸ್ ಕೊಟ್ಟು ಹಾಲ್ ಟಿಕೆಟ್ ಸೇರಿಸಬಹುದು ಆಯ್ತದೆ, ಪ್ರತಿಯೊಬ್ಬರು ಕೊಟ್ಟು ಬಿಡ್ತಾರೆ. ಅರ್ಥ ಆಯ್ತಾ? ಆಮೇಲೆ ಮುಂದೆ ರಿಸಲ್ಟ್ ಮಾರ್ಸ್ಕೊಡ್ಬೇಕಾದ್ರೆ ಮಾತ್ರ ಇದು ಉಪಯೋಗಿಲ್ಲ. ಕ್ವೆಶನ್ ಪೇಪರ್ ಕೊಟ್ಟರೆ ಮಾರ್ಕ್ಸು ಕೊಡಿ ಅಂತ ಹೇಳಕ್ಕೆ ಬರೋದಿಲ್ಲ, ಅದಕ್ಕೆಲ್ಲ ಏನು ಮಾಡಬೇಕು? ಅದಕ್ಕೆ ಅದು ಬರೆದಿರ್ಬೇಕು, ಅದಕ್ಕೆ ಏನು ರ್ಯಾಂಕಿಂಗ್ ಕೊಡಬೇಕಾದ್ರೆ ಜಾಸ್ತಿ ಬರೆದಿರ್ಬೇಕು, ಕೆಲಸ ಕೊಡಬೇಕಾದ್ರೆ ಇನ್ನೂ ಜಾಸ್ತಿ ಇರಬೇಕು. ಅನುಗ್ರಹದಲ್ಲಿ ವೇರಿಯೇಷನ್ ಇದೆ, ಅದು ಅರ್ಥ ಮಾಡ್ಕೋಬೇಕು. ಭಿಕ್ಷುಕನ ಅನುಗ್ರಹ ಮಾಡ್ತಾರೆ, ದೃಷ್ಟಾಂತ ಕೊಡ್ತಾರೆ. ಬಡವ ಭಿಕ್ಷುಕ ಬರ್ತಾನೆ, ಅಮ್ಮ ಮುರುಸ ಊಟ ಆಯಿತು ಅಂತ ಹೇಳ್ತಾನೆ. ಕರುಣೆ ಬರ ಅನುಗ್ರಹ ಮಾಡಿ ಅನ್ನ ಕೊಟ್ಟು, ಎಂಥ ಅನುಗ್ರಹ ಮಾಡಿದರು? ಆಸ್ತಿ ಕೊಡೋಷ್ಟು ಅನುಗ್ರಹ ಮಾಡಿಲ್ಲ. ಎಷ್ಟು ಮಾಡಿದ್ದಾರೆ? ಬರೀ ಅನ್ನಗಿನ್ನ ಕೊಡ್ತಾರೆ ಅಷ್ಟೇ. ಜಾಸ್ತಿ ಕೇಳಿದ್ರೆ ತುಪ್ಪ ಹಾಕಿದ್ರೆ ಪಂಚಿತ ಆಗುತ್ತೆ, ತುಪ್ಪ ಹಾಕಿದ್ರೆ ಇದ್ರ ಹಾಕಿದ್ರೆ ಗೆಟ ಹೊಡೆದು ಬಿಡ್ತಾರೆ. ಬರೀ ಅನ್ನ ಕೊಡೋಷ್ಟು ಮಾತ್ರ ಅನುಗ್ರಹ. ಅತಿಥಿಗಳು ಬಂದ ಕಾಲಕ್ಕೆ ತುಪ್ಪ ಗಿಪ್ಪ ಎಲ್ಲ ಹಾಕ್ತಾರೆ, ಮನೆಗೇನೆ ಕೊಡೋದಿಲ್ಲ, ತುಪ್ಪ ಗಿಪ್ಪ ಹಾಕಿ ಒಳಗೆ ಕರೆದು ಹಾಕ್ತಾರೆ. ಭಿಕ್ಷರು ಒಳಗೆ ಕರೆಯೋದಿಲ್ಲ, ಹೊರಗೆ ಹಾಕಿಬಿಡ್ತಾರೆ. ಒಳಗೆ ಕರೆದು ಹಾಕ್ತಾರೆ, ಅದು ಭಾರಿ ಬೇಕಾದ್ರೆ ಇನ್ನೂ ಒಳಗೆ ಕರೀತಾರೆ. ಎಂಟ್ರೆಸ್ಟ್ರಿಗೆ ಮೂರ್ದೇಶದ ಆಮೇಲೆ ಯಾವಾಗ ಹೋಗ್ತೀರಿ ಅಂತ ಕೇಳ್ತಾರೆ, ಬಿಡೋದಿಲ್ಲ. ಆದರೆ ಮಕ್ಕಳಾದರೆ ಅವರಾಗಿ ಹೋಗೋದ್ರೂ ಹೋಗೋದಿಲ್ಲ, ಆಯ್ತಾ ಇಲ್ಲ, ಆ ಸ್ಥಿತಿ ಈ ಸ್ಥಿತಿ ಬಂದ್ಬಿಡ್ತಾರೆ. ಡಿಫರೆಂಟ್ ಟೈಪ್ಸ್ ಇದೆ. ಅನುಗ್ರಹ ವೇರಿಯೇಷನ್ ಇದೆಯಲ್ಲ ಈಗ, ಅದಕ್ಕೆ ನಾವು ಮೋಕ್ಷಕ್ಕೆ ಎಂಥ ಅನುಗ್ರಹ ಆಗಬೇಕು? ನಮಗೆಲ್ಲ ಅನುಗ್ರಹ ದೇವರದಿದೆ ಈಗ, ಇಲ್ಲವ್ರು ಏನಾಗ್ತಿದ್ದಿಲ್ಲ? ನಾವು ಹುಟ್ಟೇ ಇರಲಿಲ್ಲ, ಬದುಕನೇ ಇರಲಿಲ್ಲ, ಯಾರು ಕೂಡ ಅನುಗ್ರಹ ಇರೋದಕ್ಕೆ ಎಷ್ಟೆಲ್ಲ ಇರೋದು. ಬಟ್ ಅನುಗ್ರಹ ಯಾತಕ್ಕೆ ಸಾಲ್ದಿದೋ? ಯಾತಕ್ಕೆ ಸಾಲ್ದು? ಮೋಕ್ಷಕ್ಕೆ ದುಡ್ಡಿದೆ, ಬಾಡಿಗೆ ಮೇಲೆ ತೋಗೋಷ್ಟಿದೆ, ಕೊಂಡ್ಕೊಳ್ಳೋಷ್ಟಿಲ್ಲ ಅಂತಲ್ಲ. ಆ ಥರ ದುಡ್ಡಿದೆ, ಬಾಡಿಗೆ ಕೊಡೋಷ್ಟಿದೆ, ಅದು ತಿಂಗಳು ಕೊಡೋಷ್ಟಿದೆ, ಒಂದು ಆಕಾರಕ್ಕೆ ಕೊಡೋದಿಷ್ಟಿದೆ, ಅಡ್ವಾನ್ಸ್ ಕೊಡೋಷ್ಟಿಲ್ಲ. ಕೆಲವರು ತಾನು ಬಾಡಿಗೆ ಕೊಡ್ತೀವಿ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಕೆಲವರು ಬಾಡಿಗೆ ಅಡ್ವಾನ್ಸ್ ಕೊಡ್ತೇವೆ, ನೀವು ಕೇಳಿದಷ್ಟು ಕೊಡೋಕ್ಕಾಗಲ್ಲ ಅಂತಾರೆ. ನೀವು ಕೊಂಡ್ಕೋಬೇಕಾದ್ರೆ ಎಲ್ಲೋ ಕೊಡ, ಇಲ್ಲಿ ಕೊಂಡ್ಕೊಳ್ಳೋ ಬೇರೆ ಕಡೆ ಕೊಂಡ್ಕೋಬೋದು ಅಂತ ಹೇಳ್ತಾರೆ. ಅದು ವೆರೈಟಿ, ದುಡ್ಡಿನಲ್ಲಿ ವೆರೈಟಿ ಇದೆ. ಅದೇ ರೀತಿ ಅನುಗ್ರಹದಲ್ಲಿ ವ್ಯತ್ಯಾಸ ಇದೆ. ಮೋಕ್ಷಕ್ಕೆ ಮಾತ್ರ ಎಂಥ ಅನುಗ್ರಹ ಬೇಕು? ಪರಮಾನುಗ್ರಹ ಬೇಕು ಅಂತ ಹೇಳ್ತಾರೆ. ಆಚಾರ್ಯ ಮಧ್ಯೆ ಬ್ರಹ್ಮಸೂತ್ರ ಭಾಷೆ ಹೇಳಿಬಿಟ್ಟಿದ್ದಾರೆ, ಪರಮಾನುಗ್ರಹ ಮಾಡಿದರೆ ಮೋಕ್ಷ, ಮಧ್ಯಮಾನುಗ್ರಹ ಮಾಡಿದರೆ ಸ್ವರ್ಗ, ಕಡಿಮೆ ಅನುಗ್ರಹ ಮಾಡಿದರೆ ಭೂಲೋಕದಲ್ಲಿ ಹುಟ್ಟಿಸೋದು. ಮೂರು ವೆರೈಟಿ ಇದೆ ಅಂತ ಹೇಳ್ತಾರೆ. ಆ ಪ್ರಸಾದ ಪರಮ ಪ್ರಸಾದ, ಮಧ್ಯಮ ಪ್ರಸಾದ, ಅಧಮ ಪ್ರಸಾದ. ನಮಗಿರೋದ್ರಲ್ಲಿ ಎಂಥ ಪ್ರಸಾದ ಈಗ? ಅಧಮ ಪ್ರಸಾದ ಅಷ್ಟೇ. ದುರ್ಯೋಧನಾದಿಗಳವರು ಪರಮಾತ್ಮ ಪ್ರಸಾದ ಮಾಡಿದ್ದೇನೆ, ಇದ್ರೂ ಹುಟ್ಟಿಸತೆ ಇದ್ದಿಲ್ಲ ಅವನು. ಬಟ್ ಎಂಥ ಪ್ರಸಾದ ಅದು? ಮೋಕ್ಷ ತಮಸ್ ಡಿಲೇ ಮಾಡೋಕ್ಕೆ ಕಷ್ಟ ಹೊರತು ಬೇರೆ ಏನೂ ಅಲ್ಲ. ಜೀವಾದ ಶಿಕ್ಷೆ ಕೊಟ್ಬಿಡ್ತಾರೆ, ಹ್ಯಾಂಗಿಂಗ್ ಶಿಕ್ಷೆನ. ಅಪೀಲ್ ಹೋಗ್ತಾನೆ, ಏನು ಮಾಡ್ತಾರಾಗ? ಅಲ್ಲಿವರೆಗೂ ಟೈಮ್ ಇವನಿಗೆ ಅಷ್ಟೇ. ಅಪೀಲ್ ಹೋಗಿದ್ದರಿಂದ ಡಿಸೈಡ್ ಆಗೋರಿಗೆ ಏನು ಚಾನ್ಸ್ ಸಿಕ್ತಿ ಅವನಿಗೆ? ಅಷ್ಟೇ, ಅಷ್ಟು ಅನುಗ್ರಹ ಮಾಡ್ತಾರೆ ಹೊರತು ಬಿಟ್ಟುಬಿಡಿ ಅನುಗ್ರಹ ಇಲ್ಲ. ಸೊ ದೇವರು ಅಲ್ಲಿ ಅವ್ರ ಮೇಲೂ ಅನುಗ್ರಹ ಮಾಡ್ತಾನೆ. ಸೊ ದುರ್ಯೋಧನ ಅನುಗ್ರಹ ಮಾಡ್ತಾನೆ, ನಮ್ಮ ಮೇಲೂ ಮಾಡ್ತಾನೆ. ಆ ದುರ್ಯೋಧನ ಅನುಗ್ರಹ ಮಾಡಿರೋದೆಲ್ಲ ಡಿಲೇ ಮಾಡಲಿಕ್ಕೆ, ಮೋಕ್ಷ ಕೊಡಲಿಕ್ಕೆ ಅಷ್ಟೇ ಹೊರತು ಜೊತೆ ತಮಸ್ಕೊಡ್ಲಿಕ್ಕೆ, ಅವನಿಗೆ ಉದ್ಧಾರ ಮಾಡಲಿಕ್ಕಲ್ಲ. ಇಲ್ಲಿ ಮಾತ್ರ ಏನಾಗಿದೆ, ಪರಮಪ್ರಸಾದ ಇದ್ರೆ ಮಾತ್ರ ಏನು ಮಾಡ್ತಾನೆ, ಮೋಕ್ಷನೇ ಕೊಡ್ತಾನೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಪರಮಪ್ರಸಾದನೇ ಬೇಕು ತೀರ್ಮಾನ ಮಾಡಬೇಕು. ಪರಮಪ್ರಸಾದ ಕರ್ಮದಿಂದ ಆಗುತ್ತೋ ಅಂತ ಕೇಳಿದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ರಾಜಸೂಯ ಯಾಗ ಮಾಡಿ, ಅಶ್ವವೇಧ ಯಾಗ ಮಾಡಿ, ಕೋಟಿಗಟ್ಟಲೆ ಮಾಡಿ, ಏನದು ಕರ್ಮ ಅಂದರೆ ಕರ್ಮನೇ. ಹಬ್ಬಬ್ಬ ಅಂದರೆ ಏನು ಕೊಡ್ಬೋದು? ಅದಕ್ಕೆ ಸ್ವರ್ಗ ಕೊಡ್ಬೋದು ಅಷ್ಟೇ, ಮೋಕ್ಷ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ಮುಗಿದೋಯ್ತಾರೆ. ಸೊ ಕರ್ಮದಿಂದ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾವುದೇ ಯಾಗ ಯಜ್ಞಯಾಗಗಳಿಗಿಂತ ಜ್ಞಾನ ಕಾರ್ಯ ದೊಡ್ಡದು. ಯಸ್ಮಾತ್ ತಸ್ಯ ಬ್ರಹ್ಮಣೋ ನಾರಾಯಣಸ್ಯ ಪರಮ ಪ್ರಸಾದಾತ್ ಪರಮಾನುಗ್ರಹಾದೇವ ಮುಚ್ಚತೆ ಸಂಸಾರ ನದು ಕರ್ಮಾದಿನಾಯಿತಿ ತಮೇವಂ ಸಮೇವೇಶ ನುಡತೆ ಇತಿ ಉಸಿಬಲೇನ ಗಮ್ಯತೆ. ಇದನ್ನೆಲ್ಲ ಆಚಾರ ಹೇಳಬೇಕಾದ್ರೇ ಶುಭೇನ ಕರ್ಮಣ ಸ್ವರ್ಗಂ. ಒಳ್ಳೆ ಕರ್ಮ ಎಷ್ಟು ಬೇಕಾದರೂ ಮಾಡಿರಿ, ಅಲ್ಟಿಮೇಟ್ ಪರಮಾವಧಿ ಫಲ ಸಿಗುತ್ತೆ ಆಗುತ್ತೆ ಸ್ವರ್ಗ ಅಷ್ಟೆ. ಆಮೇಲೆ ನಿರಯಂಚ ವಿಕರ್ಮಣ, ಪಾಪಕರ್ಮ ಮಾಡಿರಿ ಏನು ಸಿಗುತ್ತೆ? ನರಕ ಆಗುತ್ತೆ. ಮಿಥ್ಯಾಜ್ಞಾನೇನ ಚ ತಮಃ, ತಮಸ್ಸಾಗಬೇಕಾದ್ರೆ ಮಿಥ್ಯಾಜ್ಞಾನನೇ ಇರಬೇಕು. ಜ್ಞಾನೇನೈವ ಪರಂಪದಂ, ಮೋಕ್ಷಕ್ಕೇನು ಬೇಕು? ಜ್ಞಾನನೇ ಬೇಕು. ನಾಲ್ಕು ಮಾತು ಇಟ್ಕೊಂಡ್ಬಿಟ್ರೆ ಇದಿಷ್ಟು ಅರ್ಥ ಬಂದಾಗಲೇ. ನಿಮಿತ್ತೇನ ತಥಾಪಿ ಯಮೇವೇಶ ನುಡತೆ ಇತಿ ವಾಕ್ಯಾನುರೋಧೇನ ತತ್ರಾಪಿ ಅನುಸಂಧೇಯ. ಯದ್ಯಪಿ ತಮೇವೇತಿ, ಇದೆಲ್ಲ ಎಲ್ಲಿ ಬಂದಿದೆ? ಯಮೇವೇಶ ನುಡತೆ ಇತಿ ಶ್ರುತಿಬಲೇನ ಗಮ್ಯತೆ. ಯಮೇವೇಶ ನುಡತೆ, ಈ ಮಾತನ್ನು ಯಾತಕಾಚಾರ್ಯ ಒತ್ತಿ ಹೇಳ್ತಾರೆ ಅಂದರೆ, ಇಷ್ಟು ಜನ ಭಾಷ್ಯ ಬರೋರು ಯಾರು ದೇವರ ಬ್ರಹ್ಮಜ್ಞಾನ ಬೇಕು ಅಂತ ಹೇಳಿದರೆ ಹೊರತು ದೇವರ ಅನುಗ್ರಹ ಬೇಕು ಅಂತ ಹೇಳಿಲ್ಲ. ಅವರು ದೇವರ ಅನುಗ್ರಹದಿಂದ ಮೋಕ್ಷ ಅಂತ ಯಾರು ಹೇಳಿದ್ದಿಲ್ಲ. ಫಸ್ಟ್ ಟೈಮ್ ಹೇಳಿದ್ದಾರು ಆಚಾರ್ಯ ಒಬ್ಬರೇ. ಮತ್ತು ಬ್ರಹ್ಮಜ್ಞಾನದ ಮೋಕ್ಷ ಅಂತ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದರೆ, ಬ್ರಹ್ಮಜ್ಞಾನ ಬಂದರೆ ದೇವರು ಏನು ಮಾಡ್ತಾನೆ? ಪ್ರಸಾದ ಮಾಡೇ ಮಾಡ್ತಾನೆ. ಅದಕ್ಕೆ ಹೇಳಿದ್ದೆ ಹೊರತು ಬ್ರಹ್ಮಜ್ಞಾನ ಇಟ್ಸೆಲ್ಫ್ ಬರುತ್ತೆ ಅಂತ ಅರ್ಥ ಅಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿದ್ದಿಲ್ಲ ಯಾರು. ಒತ್ಕೊಳ್ಳೆ ಪ್ರಸಾದಾದೇವ ಮುಚ್ಚತೆ ಅಂತ ಹೇಳಿ, ಅವರೆಲ್ಲ ಜ್ಞಾನಾದೇವ ಮುಚ್ಚತೆ ಅಂತ ಮಾಡಿಬಿಡ್ತಾರೆ. ತಪ್ಪದು, ಜ್ಞಾನದಿಂದ ಬರೋ ಪ್ರಸಾದದಿಂದನೇ ಮುಕ್ತನಾಗ್ತಾನೆ, ಬೇರೆ ಅಲ್ಲ. ವರ್ಣಂತೂ ಪ್ರಸಾದ ಉಚ್ಯತೆ ನಿಮಿತ್ತೇನ ಯದ್ಯಪಿ ತಮೇವಂಬಿತಿ ಪರಮಪುರುಷಾದ ಪರಮಪುರುಷ ಪುರುಷ ಪ್ರಸಾದೋ ನ ಶ್ರೂಯತೆ ತಥಾಪಿ ಯಮೇವೇಶ ಉನ್ನತೆ ಇತಿ ವಾಕ್ಯಾನುರೋಧೇನ ತತ್ರಾಪಿ ಅದು ಸಂದೇಹ. ಮಿನೋಟಿಗೆ ಪ್ರಸಾದ ಅನ್ನೋ ಪದ ಅಲ್ಲಿಲ್ಲ. ಅದರ ವಾಕ್ಯಾರ್ಥ ನೋಡಿದಾಗ ಏನಾಗುತ್ತೆ? ಅವನು ಯಾರಿಗೆ ಒಲಿತಾನೋ ಅಂತಿರೋದ್ರಿಂದ ಪ್ರಸಾದ ಅಂತ ಅರ್ಥ. ನಿಮಿತ್ತೇರ ನೈಮಿತ್ತಿ ಕೋಪಲಕ್ಷಣಾತ್ ಮೋಕ್ಷ ಸಂಬಂಧಿ ಸಾಧನಾವಧಾರಣಾಯತು ನ ಸಾಕ್ಷಾದುಕ್ತ. ನಿಮಿತ್ತೇನ ನೈಮಿತ್ತಿಕ ಉಪಲಕ್ಷಣ, ನಿಮಿತ್ತ ಹೇಳಿದ ಮೇಲೆ ನೈಮಿತ್ತಿಕ ಅಂಬುದು ಇನ್ಕ್ಲೂಡೆಡ್, ಅದಕ್ಕೇನೆ ಮೋಕ್ಷ ಸಂಬಂಧಿಯಾದದ್ದು ಮೋಕ್ಷ. ಅದಕ್ಕೆ ಡೈರೆಕ್ಟ್ ಹೇಳಿದ ಏನು ಮಾಡಿಬಿಟ್ಟಿದ್ದಾರೆ, ದೇವರು ಒಲಿಬೇಕು ಅಂದರೆ ಪ್ರಸಾದ ಮಾಡೇ ಒಲಿತಾರೆ, ಸುಮ್ಮನೆ ಸುಮ್ಮನೆ ಯಾಕೆ ಒಲಿತಾನೆ ಅಂತ ಅರ್ಥ. ವರ್ಣಂತೂ ಪ್ರಸಾದ ಉಚ್ಯತೆ, ದೇವರು ಸ್ವೀಕಾರ ಮಾಡೋದು ಅಂದ್ರೆ ಏನು? ಪ್ರಸಾದ ಮಾಡೋದು ಅಂತ ಅರ್ಥ. ಅಪಾಮ ಸೋಮಂ ಇತ್ಯಾದ್ಯಾಸ್ತು ಶ್ರುತಯ ಸಾವಕಶ್ಯ ಸಾವಕಾಶತ್ವಾತ್ ಅನ್ಯಥಾ ಯೋಜ್ಯಾ. ಆಗೊಂದು ಪ್ರಶ್ನೆ ಹಾಕ್ಕೊಂಡ್ರು ಟೀಕಾರಾಯರು, ಏನಂತ ನೀವು ಹೇಳಿದ್ರಿ, ಈ ವಾಕ್ಯ ಕೋಟ್ ಮಾಡಿಬಿಟ್ರಿ, ತವೇ ಎಂಬ ವಿದ್ವಾನ್ ಕೋಟ್ ಮಾಡಿದ್ರಿ, ಇನ್ನೊಂದು ವೇದ ವಾಕ್ಯ ಇದೆ, ಯಾಕೆ ಕೋಟ್ ಮಾಡಲಿಲ್ಲ ನೀವು ಅದನ್ನು? ಅಪಾಮ ಸೋಮಂ ಅಮೃತ ಭೂಮ ಅಂತ ಒಂದು ವಾಕ್ಯ ಇದೆ, ನಾವು ಸೋಮರಸವನ್ನು ಕುಡಿಯೋಣ ಮೋಕ್ಷಕ್ಕೆ ಹೋಗೋಣ ಅಂತ ಅರ್ಥ. ಸೋಮರಸ ಕುಡಿಯೋದು ಅಂದ್ರೇನು? ಯಜ್ಞ ಮಾಡೋದು ಅಂತ ಅರ್ಥ. ಯಜ್ಞ ಮಾಡಿದ್ರೆ ಮೋಕ್ಷ ಆಗುತ್ತೆ ಅಂತ ಆಗುತ್ತೋ ಇಲ್ಲೋ ಅದಕ್ಕೆ? ಅದ್ಮೇಲೆ ನೀವು ಬರೀ ತಮೇವ ವಿದ್ವಾನ್ ಮಾತ್ರ ಇಟ್ಕೊಂಡ್ಬಿಟ್ಟು ಜ್ಞಾನಕ್ಕೆ ಅಡ್ಜಸ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಏವ ಇದೆ, ಇಲ್ಲಿ ಏನಂದ್ರೆ ಮುಖ್ಯಾರ್ಥ ಇದು, ಅದು ಸಾವಕಾಶ. ಇನ್ನೊಂದು ಅರ್ಥ ಮಾಡೋಕ್ಕೂ ಬರುತ್ತದೆ. ಸೋಮನ ಶೋಧಕ್ಕೆ ಏನರ್ಥ ಮಾಡ್ಬೋದಾಗ ಜ್ಞಾನಂ ಅಂತಲೇ ಅರ್ಥ ಮಾಡ್ಬೋದು. ಇದಕ್ಕೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ, ಜ್ಞಾನ ಕರ್ಮ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಸಾವಕಾಶ ಅಂತ ಕರೀತಾರೆ. ಸಾವಕಾಶ ಅಂದ್ರೇನು? ಅಂಬಿಗೇಸ್ ಇದ್ದಾಗ ಬೇರೆ ಅರ್ಥ ಮಾಡೋಕ್ಕೆ ಬರುತ್ತೆ, ಅನಂಬಿಗೇಸ್ ಇದ್ದಾಗ ಏನು ಮಾಡಬೇಕಾಗ ಅದೇ ಅರ್ಥನೇ ಮಾಡಬೇಕು. ಇಲ್ಲಿ ಏವ ಶಬ್ದ ಬಂದಿದ್ದರಿಂದ ಇನ್ನೊಂದು ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಅಲ್ಲಿ ಇನ್ನೊಂದು ಅರ್ಥ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಸಾವಕಾಶ ಅಂತ ಹೇಳಿದ್ರು. ಅನ್ಯಥಾ ಯೋಜ್ಯಾ ಈಶ್ವರ ಪರಮಪ್ರಸಾದಶ್ಚ ತಜ್ಞಾನ ದೇವ ಭವತಿ. ಇದಿಷ್ಟು ಒಂದು ಭಾಗ. ಈಗ ಮೊದಲೇದೇನು ತೀರ್ಮಾನ ಆಗಬೇಕು? ದೇವರ ಪ್ರಸಾದದಿಂದನೇ ಮೋಕ್ಷ ಫಸ್ಟ್ ಕನ್ಫರ್ಮ್ ಆದಮೇಲೆ ಪ್ರಸಾದ ಯಾವುದರಿಂದ ಆಗುತ್ತೆ ಮುಂದಿನ ಸ್ಟೆಪ್. ಈಶ್ವರ ಪರಮಪ್ರಸಾದಶ್ಚ ತಜ್ಞಾನ ದೇವ ಭವತಿ. ಈಶ್ವರ ಪರಮಪ್ರಸಾದ ಮಾತ್ರ ಯಾವುದರಿಂದ ಆಗುತ್ತೆ ತಿಳ್ಕೊಂಡ್ರೆ ಆಗುತ್ತೆ, ಬೇರೆ ಏನು ಮಾಡಿದ್ರು ಆಗೋದಿಲ್ಲ. ನ ಪುನಃ ಕರ್ಮಾದಿನಾಯಿತಿ ಜ್ಞಾನಿ ಪ್ರಿಯತಮಃ ತಮೇವಂ ವಿದ್ವಾನ್ ಇತ್ಯುಕ್ತಿ ಬಲೇನ ಅವಗಮ್ಯತೆ. ನ ಪುನಃ ಕರ್ಮಾದಿನ, ಕರ್ಮಾದಿಗಳಿಂದ ಆಗೋದಿಲ್ಲ ಅನ್ನೋದು ಯಾವುದರಿಂದ ಗೊತ್ತಾಗುತ್ತೆ? ಅತ್ಯಂತ ಪ್ರಿಯತಮ ಅಂದರೆ ಜ್ಞಾನಿ ಅಂತ ಹೇಳಿದ್ರಿಂದ, ಜ್ಞಾನಿ ಅತ್ಯಂತ ಪ್ರಿಯತಮ. ಸೊ ಜ್ಞಾನ ನನಗೆ ಅತ್ಯಂತ ಪ್ರಿಯ ಅಂತ ಆಟೋಮೆಟಿಕಲಿ ಸಿದ್ಧವಾಗುತ್ತೆ. ವಿದ್ವಾನ್ ಇತ್ಯಶಾಪಿ ಪ್ರಸಾದಾತಿಶಯ ದ್ವಾರೇಣ ಇತಿ ಅರ್ಥ ಪರ್ಯವಸಾನಸ್ಯ ಮುಕ್ತತ್ವ. ವಿದ್ವಾನ್ ಅಂದರೆ ಜ್ಞಾನಿ ಅಂತ ಅರ್ಥ. ವಿದ್ವಾನ್ ಇಹ ಅಂತ ಹೇಳಿದ್ರಿಂದ ಜ್ಞಾನಿಯೇ ಮೋಕ್ಷಕ್ಕೆ ಹೋಗ್ತಾನೆ, ಅಲ್ಲೂ ಜ್ಞಾನನೇ ಹೇಳಿದ್ದ. ಕರ್ಮ ದೇಹೇ ಅನುಗ್ರಹ ಮಾತ್ರ ಹೇತುತ್ವೇನಾಪಿ ತದ್ವಚನಂ ಸಾರ್ಥಕಂ. ಇನ್ನು ಕರ್ಮಾದಿಗಳು ಯಾತಕ್ಕೆ ಉಪಯೋಗ ಅಂದರೆ ಬರೀ ಅನುಗ್ರಹ ಮಾಡೋಕ್ಕೆ ಕರ್ಮಗಳು ಸಾಕು. ಮನೆ ಕೆಲಸ ಭಾರಿ ಮಾಡ್ತಾನೆ ಬೆಳಗಿನ ಸಾಯಂಕಾಲ, ಎಷ್ಟು ಕೊಡ್ತಾರೆ ಅವನಿಗೆ? ಅವ್ನು ಕೇಳಿದ ತಕ್ಷಣ ಜಾಸ್ತಿ ಆಯಿತು ಅಂದ್ಬಿಡ್ತು, ಇವ್ಬಿಡ್ ಜಾಸ್ತಿ ಆಯಿತು ಅಂದ್ಬಿಡ್ತು. ಇವನಿಗೆ ಯಾವುದೋ ಗೈಡ್ ಮಾಡಿಬಿಡ್ತಾನೆ ಯಾವುದೋ ವಿಷಯಕ್ಕೆ, ಅವ್ರು ಕೇಳಿ ಜಾಸ್ತಿ ಕೊಟ್ಬಿಡ್ತಾರೆ, ಒಳ್ಳೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದು ಜ್ಞಾನಕಾರಕ್ಕೆ ಇರೋ ಮಹತ್ವ ಲೋಕದಲ್ಲೇ ಜಾಸ್ತಿ ಇದೆ. ಮತ್ತು ಎಷ್ಟು ಫಿಸಿಕಲಿ ಫಿಟ್ ಇದ್ರು, 6 ಅಡಿ 8 ಅಡಿ ಇರಲಿ, ಅನಾಮತ್ ಎತ್ತೆತ್ತ ಹಾಕಲಿ, ಏನೇ ಮಾಡಲಿ, ಅವ್ನ ಬೆಲೆಗೆ ಏನಿದೆ ಬೆಲೆ ಕಟ್ಟಿಬಿಡ್ತಾರೆ. ಎಷ್ಟೊತ್ತೆ ಗಂಟೆ ಕೆಲಸ ಮಾಡಿದ್ದು ನೀನೀಗ, ಅದೆಲ್ಲ ಲೆಕ್ಕ ಹಾಕಿಬಿಡ್ತಾರೆ. ಇಲ್ಲಿ ಗಂಟೆ ಗಂಟೆ ಕೇಳೋದಿಲ್ಲ, ಏನು ಕೇಳ್ತಾನೆ, ಪ್ರಾಬ್ಲಮ್ ಈಸ್ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡಿದ ತಕ್ಷಣ ಇಮ್ಯಾಜಿನ್ ಮಾಡಲಷ್ಟು ಸಿಗ್ಬಿಡುತ್ತೆ. ಅದು ಜ್ಞಾನಕ್ಕಿರೋ ವ್ಯತ್ಯಾಸ, ಜ್ಞಾನಕ್ಕಿರೋ ಮಹತ್ವನೇ ಬೇರೆ, ಕರ್ಮಕ್ಕಿರೋ ಮಹತ್ವನೇ ಬೇರೆ. ಬೇರೆ ಕೆಲಸ ಕೊಡಿ ಅಂತ ತಕ್ಷಣ ಫಸ್ಟ್ ಏನು ಕೇಳ್ತಾರೆ, ಏನು ಓದಿದ್ದೆ ಕೇಳ್ತಾರೆ ಫಸ್ಟ್. ಓದಿಲ್ಲ ಅಂದ್ರೆ ಏನು ಕೆಲಸ ಕೊಡೋದು ಅಂತಾನೆ ಫಸ್ಟ್, ಮಾಡಿಕೊಂಡಿರೋ ಸಾಕು ಅಂದ್ಬಿಡ್ತಾರೆ. ಓದಿದ್ದೆ ಏನು ಓದಿದ್ದೆ, ಓದಿ ಜಾಸ್ತಿ ಆದಂತೆ ಸ್ಯಾಲರಿ ಶುರುವಾಗುತ್ತೆ. ಕೆಲವರಿಗೆ ಒಂದೇ ಪೋಸ್ಟು, ಇಬ್ಬರು ಅಪಾಯಿಂಟ್ ಮಾಡ್ತಾರೆ, ಒಬ್ಬನಿಗೆ ಜಾಸ್ತಿ ಸಂಬಳ, ಕಡಿಮೆ ಸಂಬಳ, ಕೆಲಸ ಒಂದೇ. ಯಾಕೆ ಜಾಸ್ತಿ ಓದಿದ್ದಾನೋ ಗೊತ್ತಾಯ್ತಿಲ್ಲ, ಜಾಸ್ತಿ ಓದಿರೋದ್ರಿಂದ ಓದಿಗೆ ಗೌರವ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ, PhD ಆಗಿದ್ದರೆ ಜಾಸ್ತಿ ಲೋನ್ಸ್ ಕೊಡೋ, ಇನ್ಕ್ರಿಮೆಂಟ್ ಜಾಸ್ತಿ ಕೊಡೋ. ಕೆಲಸ ಏನು ಚೇಂಜ್ ಆಗೋದಿಲ್ಲ, ಯಾಕೆ ಜ್ಞಾನಕ್ಕೋಸ್ಕರ ಕೊಟ್ಟ ಮಹತ್ವ ಅದು. ಸೊ ಜ್ಞಾನಕ್ಕೆ ಯಾವಾಗಲೂ ಏನಿದೆ ಬೆಲೆ ಇದೆ, ಕರ್ಮಕ್ಕೆ ಬೆಲೆ ಇದೆ, ಅದು ಲಿಮಿಟೆಡ್. ಜ್ಞಾನಕ್ಕೆ ಬೆಲೆ ಎಂಬುದು ಇಲ್ಲೇ ಇಲ್ಲ, ಅದು ಭಾರಿ ದೊಡ್ಡದು. ವಿದ್ವಾನಿತ್ಯಶಾಪಿ ಪ್ರಸಾದಾತಿಶಯ ದ್ವಾರೇಣ ಇತ್ಯರ್ಥ ಪರ್ಯವಸಾನಸ್ಯ ಉಕ್ತತ್ವ ಕರ್ಮಾದೇನ ಅನುಗ್ರಹ ಮಾತ್ರ ಹೇತುತ್ವೇನಾಪಿ ತದ್ವಚನ ಸಾರ್ಥಕ. ಕರ್ಮಾದಿಗಳ ಬಗ್ಗೆ ಎಲ್ಲರೂ ಹೇಳಿದರೆ ಬರೀ ಅನುಗ್ರಹ ಮಾಡ್ತಾನೆ ಅಂತ ಅಷ್ಟ ಮಾಡಬೇಕು, ಪರಮಾನುಗ್ರಹ ಮಾಡ್ತಾನೆ ಅಂತ ಮಾಡಬಾರದು. ಈಶ್ವರ ಜ್ಞಾನಂಚ ತತ್ ಜಿಜ್ಞಾಸ ಇವ ನಾನೇನ ಇತಿ ಆತ್ಮಾವಾರೇ ದ್ರಷ್ಟವ್ಯ ಇತಿ ಪರಮಾತ್ಮ ದರ್ಶನಾನುವಾದೇನ ತತ್ ಸಾಧನತೆಯ ಶ್ರೋತವ್ಯ ಇತ್ಯಾದಿನ ಶ್ರವಣಾದಿ ವಿಧಾಯಕ ಉಕ್ತಿಬಲೇನ ಪ್ರತೀಯತೆ. ಇಲ್ಲಿ ಪರಮ ಪ್ರಸಾದ ಆಗಬೇಕು, ಅದಕ್ಕೆ ಜ್ಞಾನ ಬೇಕು. ಜ್ಞಾನಕ್ಕೆ ಶ್ರೋತವ್ಯ ಅಂತೇಳಿ ಶ್ರವಣಾದಿಗಳನ್ನು ಮಾಡಬೇಕು, ಒಂದೊಂದು ಲಿಂಕ್ ಅದು. ಇವತ್ತು ಶ್ರವಣ ಮಾಡಿದ್ರೆ ದೇವ್ರ ಪ್ರೀತನಾಗ್ತಾನೆ, ಅದಕ್ಕೆ ಬೇರೆ ಯಾವ ಕೆಲಸ ಮಾಡೋದಕ್ಕಿಂತ ಶ್ರವಣ ದೊಡ್ಡದು. ಯಾತಕ್ಕೆ ಹೇಳಿ, ಅದಕ್ಕೆ ಜ್ಞಾನಕ್ಕೆ ಲಿಂಕ್ ಕೊಡುತ್ತ. ಜ್ಞಾನಕ್ಕೆ ಲಿಂಕ್ ಕೊಡೋದ್ರಿಂದ ಬರೀ ಶ್ರವಣ ಮಾಡೋದು ಕೂಡ ಯಾವ ಕರ್ಮಕ್ಕಿಂತ ದೊಡ್ಡದಾಯ್ತು ಅರ್ಥ ಆಯ್ತು. ಬರೀ ಶ್ರವಣ ಮಾಡೋದು ಯಾವುದೇ ದೊಡ್ಡ ಕರ್ಮಕ್ಕಿಂತ ಶ್ರವಣ ಶ್ರೇಷ್ಠ, ಬಿಕಾಸ್ ಜ್ಞಾನದ ಲಿಂಕ್ ಇರೋದ್ರಿಂದ. ಸ್ಟೂಡೆಂಟ್ ಅಂದ ತಕ್ಷಣ ಏನು ಬರುತ್ತೆ ನಮಗೊಂದು? ಸ್ಟೂಡೆಂಟ್ ಅಂದ ತಕ್ಷಣ ಸ್ಪೆಷಲ್ ಕನ್ಸಿಡರೇಷನ್. ಅವ್ನು 3rd class or 4th class ಗೊತ್ತಿಲ್ಲ, ಸ್ಟೂಡೆಂಟ್ ಅಂತ ತಕ್ಷಣ ಬಿಟ್ಬಿಡಿ ಹೋಗಲಿ ಅಂದ್ಬಿಡ್ತಾರೆ ತಕ್ಷಣ. ಸ್ಟೂಡೆಂಟ್ ಅಂದಮೇಲೆ ಒಂದು ಸ್ಪೆಷಲ್ ಹೇಗೆ ಬರುತ್ತೋ, ಅದು ಓದೋದು ಬಿಡೋದು ಪಾಸ್ ಆಗೋದು ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಬೇರೆಯವರು ಕೂಡ ಶಿಕ್ಷೆ ಅವನಿಗೆ ಕೊಡೋದಿಲ್ಲ, ಸ್ಟೂಡೆಂಟ್ ಆದ್ರಿಂದ ಅವನಿಗೆ ಕೊಟ್ಟು ಎಕ್ಸಾಮ್ಷನ್ ಅಂತ ಕ್ಲೇಮ್ ಮಾಡಿಬಿಡ್ತಾರೆ. ಇದರ್ಥ ಸ್ಟೂಡೆಂಟ್ ಪಾಸ್ ಬೇರೆ ಮಾಡಿದ್ದಾರೆ ಗೊತ್ತಲ್ಲ, ಸ್ಟೂಡೆಂಟ್ ದೊಡ್ಡ ಹುಡುಗಿನ ಬೇರೆ ಸಾಮ 2 ಮಾಡಿಲ್ಲ, ಅದರೊಳಗೆ ಜಾಣ ಹುಡುಗಿನ ಬೇರೆ ಪ್ರಾಸು, ಬುದ್ಧಿ ದೊಡ್ಡ ಹುಡುಗಿ ಬೇರೆ ಮಾಡಿಲ್ಲ, ಸ್ಟೂಡೆಂಟ್ ಅಂದ ತಕ್ಷಣ ಒಂದು ಪಾಸ್ ಸಿಕ್ಬಿಡುತ್ತೆ. ಅದು ಅರ್ಥ ಮಾಡ್ಕೊಂಡು ಶ್ರವಣಕ್ಕೆ ಒಂದು ಮಹತ್ವ ಇದೆ, ಅದು ಅರ್ಥ ಮಾಡ್ಕೊಂಡು ಯಾವಾಗಲೂ ಏನು ಮಾಡ್ತಿರಬೇಕು, ಶ್ರವಣಾದಿಗಳ ಬಗ್ಗೆ ಫುಲ್ ಗಮನ ಕೊಡಬೇಕು. ನಮ್ಮ ಜನ ಹಾಗಲ್ಲ, ಬೇರೆ ಯಾವ ಕೆಲಸ ಇಲ್ಲದೆ ಶ್ರವಣ ಮಾಡೋ ಅಂತ ಬರ್ತಾರೆ, ತಪ್ಪದು ಎಲ್ಲ ಕೆಲಸ ಬಿಟ್ಟು ಶ್ರವಣ ಮಾಡಬೇಕು. ಇತ್ಯಾದಿರ ಶ್ರವಣಾದಿ ಇದು ಯಾವುದೇ ಪ್ರೋಗ್ರಾಮ್ ಮಾಡಿಕೊಂಡ್ರು ಕೂಡ ಏನು ಮಾಡಬೇಕು, ಆ ಕಾಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು. ಇದು ಶ್ರವಣದ ಕಾಲ, ಈ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬ್ಯುಸಿ ಆಗಿದ್ರು ಕೂಡ ಶ್ರವಣ ನಡೆಯುತ್ತೆ. ಅನೇಕರು ಆ ರೀತಿ ಮಾಡ್ಕೊಳ್ಳದೆ ಹೋಗಿ ಎಂಗೇಜ್ ಆಗಿಬಿಡ್ತಾರೆ, ಆದ್ದರಿಂದ ಅವ್ರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಶ್ರೋತವ್ಯ ಇತ್ಯಾದಿರ ಶ್ರವಣಾದಿ ವಿಧಾಯಕ ಉಕ್ತಿಬಲೇನ ಪ್ರತೀಯತೆ, ಶ್ರವಣಾದಿ ವಿಧಾಯಕವಾದ ಮಾತಿನಿಂದ ಗೊತ್ತಾಗುತ್ತೆ. ವಿಧಾಯ ಅಂದರೆ ವಿಧಿಸೋ ಮಾತುಗಳು. ಕರ್ಮಣಾತು ಅಂತಃಕರಣ ಶುದ್ಧಿದ್ವಾರೇಣ ಜ್ಞಾನಾಂಗತ್ವೋಪತ್ತೇ ತದ್ವಾಕ್ಯಂ ಸಾರ್ಥಕಂ ಭವಿಷ್ಯತಿ. ಎಲ್ಲಾದರೂ ಕರ್ಮದಿಂದ ಮೋಕ್ಷ ಅಂತ ಅಕಸ್ಮಾತ್ ಹೇಳಿದರೆ ಅದೇನು ಅರ್ಥ ಅಲ್ಲ. ಅದಕ್ಕೆ ಕರ್ಮದಿಂದ ಕರ್ಮಾಚರಣೆ ಮಾಡೋದ್ರಿಂದ ಅಂತಃಕರಣ ಶುದ್ಧಿಯಾಗಿ ಜ್ಞಾನಕಾರ್ಯಕ್ಕೆ ತಯಾರಾಗ್ತಾನೆ ಎಂಬ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಅದಕ್ಕೆ ಬರೀ ಕರ್ಮ ಎಂಡ್ ಆಗಬಾರ್ದು. ಅದು ಯಾವುದಕ್ಕೆ ಉಪಯೋಗ ಆಗಬೇಕದು? ಜ್ಞಾನಕ್ಕೆ ಲಿಂಕ್ ಕೊಟ್ಟರೆ ಮಾತ್ರ, ಇಲ್ಲದವರು ಕರ್ಮ ವೇಷ್ಟೇ. ಹುಡುಗ ಪೇಪರ್ ಹಾಕ್ತಿರ್ತಾರೆ ಅಷ್ಟೇ ಬೆಲೆ ಅವನಿಗೆ, ಓದ್ತಾ ಪೇಪರ್ ಹಾಕ್ತಿರ್ತಾರೆ ಖಾಲಿ. ಅವಾಗ ಏನು ಮಾಡ್ತಾರೆ, ವಿಚಾರಿಸ್ತಾರೆ ಅವ್ರು, ಬರೀ ಪೇಪರ್ ಹಾಕಿದ್ರೆ ಮಾಡೋದಿಲ್ಲ, ಹೌದಾ, ಇದು ಮಾಡ್ತಿದ್ಯಾ, ಸ್ವಲ್ಪ ಜಾಸ್ತಿ ತೊಗೊಂಡು ಕೊಟ್ಬಿಡ್ತಾರೆ. ಯಾಕೆ? ಎಕ್ಸಾಮ್ ಫೀಸ್ ತಗೋ, ಪರವಾಗಿಲ್ಲ, ಕೂಲಿಗಿಂತ ಜಾಸ್ತಿ ಕೊಡ್ತಾರೆ. ಅದಕ್ಕೆ ಯಾವಾಗಲೂ ಮಾಡೋನಲ್ಲ ಅವನು, ಎಷ್ಟು ದಿವಸ ಮಾಡ್ತಾನೆ, ಓದು ಪ್ರಧಾನವಾಗಿದೆ ಅವನಿಗೆ. ಇವನಿಗೆ ಪ್ರಧಾನ ಆಗಲ್ಲ, ಇವನಿಗೆ ಪ್ರಧಾನ ಬರೀ ಕೆಲಸ ಮಾಡೋದಷ್ಟೇ ಪ್ರಧಾನ. ಸೊ ಇಬ್ಬರು ಕೆಲಸ ಮಾಡೋರೆ, ಆ ಕೆಲಸಕ್ಕೆ ಓದು ಗುರಿ ಇದೆ, ಇವನ ಕೆಲಸಕ್ಕೆ ಓದು ಗುರಿ ಇಲ್ಲ. ಅದಕ್ಕೆ ಯಾರಿಗೂ ಕೂಡ ಕರ್ಮಾಚರಣೆ ಮಾಡೋರಲ್ಲಿ ಜ್ಞಾನಕ್ಕೆ ಲಿಂಕ್ ಇದ್ದರೆ ಮಾತ್ರ ಕರ್ಮಕ್ಕೆ ಏನಾಗುತ್ತೆ, ಮಹತ್ವ ಭಾರಿ ಬಂದ್ಬಿಡುತ್ತೆ. ಆದರೆ ಕರ್ಮ ಲಿಂಕ್, ಜ್ಞಾನ ಲಿಂಕ್ ಇಲ್ಲದೆ ಹೋದರೆ ಮಾತ್ರ ಉಪಯೋಗಕ್ಕೆ ಬರೋದಿಲ್ಲ. ಕರ್ಮಣಾಂತೂ ಅಂತಃಕರಣ ಶುದ್ಧಿ ದ್ವಾರೇಡ, ಪೇಪರ್ ಹಾಕಲ್ಲ ಎರಡು ಬರೋದೇ ಇಲ್ಲ. ಈಗ ಪರೀಕ್ಷೆ ಇತ್ತು ಅಂತಾನೆ, ಬೈಯೋದಿಲ್ಲ ಅವನ್ನ, ಪರೀಕ್ಷೆ ಇತ್ತು ಅದು ಬರೋಕ್ಕಾಗಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲದೆ ಹೋದರೆ ಒಳ್ಳೆ ದನ ಕತ್ತಿದ್ದಾಗಿದ್ದು ಯಾಕೆ ಬರಲ್ಲ, ಬೈದ್ಬಿಡ್ತಾರೆ, ನಾಳೆಯಿಂದ ಯಾಕೆ ಮಾಡಿ ಬೇರೆಯವ್ರು ಗುರುತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವನಿಗೆ ಹೇಳೋದಿಲ್ಲ. ಯಾಕೆಂದರೆ ಅಕಸ್ಮಾತ್ ತೆಗೆದು ನಮಗೆ ಮರ್ಯಾದೆ ಹೋಗುತ್ತೆ, ಓದೋನಿಗೆ ಜಜ ಕೊಡಲಿಲ್ಲ ಅಂದ್ರೆ ಏನರ್ಥ? ಪರೀಕ್ಷೆ ಓದಿಸಲು ಪೇಪರ್ ಹಾಕೋದ್ರೆ ಹೇಗರ್ಥ? ನಮ್ಮ ಒಪ್ಪೋದಿಲ್ಲ, ಅದನ್ನು ಯಾರೂ ಒಪ್ಪೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಒಂದೊಂದೇ ಕೆಲಸನೇ, ಜ್ಞಾನಕಾರಿಗೆ ಲಿಂಕ್ ಇಟ್ಕೊಂಡು ಮಾಡೋದಕ್ಕೂ ಬರೀ ಮಾಡೋದಕ್ಕೂ ತುಂಬ ಡಿಫರೆನ್ಸ್ ಇದೆ. ಅದೆಲ್ಲ ಗಟ್ಟಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ಬರೀ ಹೇಳಿದ್ರೆ ಗೊತ್ತಾಗ್ತಿದ್ದಿಲ್ಲ, ದುಸಾದಲ್ಲಿ ಏನು ಮಾಡೋದು, ಡಿಸ್ಕಷನ್ ಎಲ್ಲ ಮಾಡ್ತಿದ್ದಾರೆ. ಈಗ ಮಾಡಿದಾಗ ಏನಾಯ್ತು ನಮಗೀಗ? ಓ ಹೌದು, ಬೇರೆ ದಾರಿ ಇಲ್ಲ, ಜ್ಞಾನನೇ ಫೈನಲ್ ಅಂತ ಕನ್ಫರ್ಮ್ ಆಗುತ್ತೆ. ಸುಮ್ಮನೆ ಕೇಳಿದಾಗ ಇವ್ರು ಏನೇ ಹೇಳ್ತಾರೆ, ಇದೊಂದು ಆಗ್ಬೋದು ಮನಸ್ಸಲ್ಲಿರುತ್ತೆ. ಇದೆಲ್ಲ ಈ ರೀತಿ ಡೀಪಾಗಿ ಹೇಳಿದಾಗ ಏನಾಗುತ್ತೆ, ನಾನೇ ಮುಖ್ಯ ಇನ್ಯಾವುದು ಅಲ್ಲ ಅಂತ ಕನ್ಫರ್ಮ್ ಆಗ ಶಾಸ್ತ್ರ ಓದಬೇಕು. ಶಾಸ್ತ್ರ ಓದೋದಕ್ಕೂ ಹಾಗೆ ಮಾಡೋಕ್ಕೆ ವ್ಯತ್ಯಾಸ ಇಷ್ಟೇ. ಕರ್ಮಣ ಅಂತೂ ಅಂತಃಕರಣ ಶುದ್ಧಿ ದ್ವಾರೇಣ ಜ್ಞಾನಾಂಗತ್ವೇನ ಉಪಪತ್ತೇ ತದ್ವಾಕ್ಯಂ ಸಾರ್ಥಕಂ ಭವಿಷ್ಯತಿ ಅಥವಾ ಬ್ರಹ್ಮಜಿಜ್ಞಾಸಾ ಕರ್ತವ್ಯ ಅತಿ ಸಂಬಂಧ. ಸೊ ಒಟ್ಟಿನ ಮೇಲೆ ಏನು ಮಾಡಬೇಕೀಗ, ಬ್ರಹ್ಮಜಿಜ್ಞಾಸೆನೇ ಮಾಡಬೇಕು. ಬೇರೆ ಏನು ಮಾಡಿದರೂ ಬ್ರಹ್ಮಜಿಜ್ಞಾಸೆ ಲಿಂಕ್ ಇರಬೇಕು. ಡೈರೆಕ್ಟ್ ಜಿಜ್ಞಾಸೆ ಮಾಡಲಿಕ್ಕೆ ಬಂದರೆ ನಂಬರ್ ಒನ್ ಅದನ್ನೇ ಮಾಡಿಬಿಡಿ. ಆ ಡೈರೆಕ್ಟ್ ಆಗದೆ ಹೋದ್ರೆ ಏನು ಮಾಡೋಕೆ ಲಿಂಕ್ ಕೊಡೋ ರೀತಿಯಲ್ಲಿ ಮಾಡಿ, ಇಲ್ಲ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಸ್ಟೇಟ್ ಬಸ್ ಸಿಗಿದ್ರೆ ಏನು ಮಾಡ್ತೀವಿ ನಾವೀಗ, ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ಏನು ಮಾಡ್ತೀವಿ, ಇವಾಗ ಲಿಂಕ್ ಟ್ರೈನ್ ಹುಡುಕ್ತೇವೆ. ಡೈರೆಕ್ಟ್ ಸಿಕ್ಕಿಬಿಟ್ರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೇನೆ, ಇಲ್ಲ ಲಿಂಕ್ ಟ್ರೈನ್ ಅದು. ಇಲ್ಲದವ್ರು ಸುಮ್ಮನೆ ಹೋಗೋದಾದ್ರೆ ಉಪಯೋಗ ಇಲ್ಲ, ಪ್ರಯೋಜನಕ್ಕೆ ಬರೋದೇ ಇಲ್ಲ. ಈ ಕಾಮನ್ ಸೆನ್ಸ್ ಇಟ್ಕೊಂಡ್ಬಿಟ್ರೆ ಡೈರೆಕ್ಟ್ ಜ್ಞಾನ ಕಾರ್ಯ ಮಾಡೋದು ಎ ಒನ್, ಅದು ಮಾಡೋಕ್ಕೆ ಯಾವುದೋ ಕಾರಣ ಸಾಧ್ಯವಾಗದೆ ಹೋದರೆ ಜ್ಞಾನಕಾರ್ಯ ಲಿಂಕ್ ಕೊಡೋ ರೀತಿಯಲ್ಲಿ ಪ್ಲಾನ್ ಮಾಡೋದು, ಇಲ್ಲದ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾಮಿತಿ ದ್ವಿತೀಯ ಮಶೇಷ ನಿರಸ್ತ ದೋಷಂ